ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಿನ್ನೆ ಆಚಾರ್ಯ ಹೇಳಿದ ಅರ್ಥಗಳನ್ನು, ಅರ್ಥ ವಿಶೇಷಗಳನ್ನು ನೋಡಿದ್ದೇವೆ. ಮೂರು ದೃಷ್ಟಾಂತಗಳ ಸ್ವಾರಸ್ಯವನ್ನು ಅಟ ಅಪೂರ್ವ ರೀತಿಯಲ್ಲಿ ತೋರಿಸಿತು. ಮೂರು ದೃಷ್ಟಾಂತ, ತ್ರಿವಿಧ ಜೀವನ ಇರೋದಕ್ಕೇನೆ ಮೂರು ದೃಷ್ಟಾಂತಗಳನ್ನು ಕೊಟ್ಟರು. ಕಾಮ ಎಲ್ಲರಿಗೂ ಬಂದರೂ ಸಹ ಯೋಗ್ಯರಿಗೆ ಬರೋ ರೀತಿ ಬೇರೆ, ಈ ಮಧ್ಯಮರಿಗೆ ಬರೋ ರೀತಿ ಬೇರೆ, ತಾಮಸರಿಗೆ ಬರತಕ್ಕಂಥ ರೀತಿ ಬೇರೆ. ಯೋಗ್ಯರಿಗೆ ಬರತಕ್ಕಂಥ ಕಾಮನೆ ಅಗ್ನಿಯನ್ನು ಧೂಮ ಕವಿದಂತೆ ಮುಚ್ಚುತ್ತೆ. ಆದ್ದರಿಂದ ಅದನ್ನು ನಾವು ಬೀಸೋದರಿಂದ ಪರಿಹಾರ ಮಾಡಿಬಿಡ್ಬೋದು. ಅದು ತುಂಬ ಕಡಿಮೆ ಪ್ರಮಾಣ, ನಿಷಿದ್ಧ ಇಚ್ಛೆಯವರಿಗೆ ಬರೋದಿಲ್ಲ. ಅಥವಾ ಅದು ಬಂದರೆ ಸ್ವಲ್ಪ ಕಾರಣ ಕೊಟ್ಟು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ, ಹಾಗಿದ್ದರೆ ಸರಿ ಬೇಡ ಅಂತ ಹೇಳಿಬಿಡ್ತಾರೆ. ಆದರೆ ಈ ಕನ್ನಡಿಯನ್ನು ಕೊಳೆ ಮೆತ್ತ ಹಾಕಿ ಏನು ಈ ಮಧ್ಯಮ ಜೀವರನ್ನು ಕಾಮ ಆವರಿಸಿಬಿಡುತ್ತಲ್ಲ, ಇದು ಸ್ವಲ್ಪ ತೀವ್ರವಾದದ್ದು, ಅಷ್ಟು ಸುಲಭವಾಗಿ ತೆಗಿತಕ್ಕಂಥದ್ದಲ್ಲ. ಅದು ಅಂಟಿಕೊಂಡು ಬಿಡ್ತಕ್ಕಂಥದ್ದು, ಅಲ್ಲಿ ಅಂಟಿಲ್ಲ, ಅಗ್ನಿ ಜಾಸ್ತಿ ಆಗ್ತಾ ಹೋದಂತೆ ಹೊಗೆ ಹೋಗಿಬಿಡುತ್ತೆ ಕಡೆ. ಇಲ್ಲಿ ಹಾಗಲ್ಲ, ಇಲ್ಲಿ ಅಂಟಿರೋದ್ರಿಂದ ಅದು ಸುಲಭ ಹೋಗ್ತಕ್ಕಂಥದ್ದಲ್ಲ. ಅಂತೂ ಭಾರಿ ಶ್ರಮ ಪಟ್ಟರೆ ಒಂದು ಹಂತಕ್ಕೆ ತರಬಹುದಷ್ಟೇ. ಆದರೆ ಇನ್ನೊಂದಿದೆಯಲ್ಲ, ಗರ್ಭವನ್ನು ಚರ್ಮದ ಚೀಲ ಆವರಿಸಿದಂತೆ ಈ ತಮೋಯೋಗ್ಯ ಚೇತನಗಳನ್ನು, ಈ ಆಸುರಿ ಚೇತನಗಳನ್ನು ಈ ಕಾಮ ಆವರಿಸಿರೋದ್ರಿಂದ ಅದು ತೀರ ಒಳಗಿಂದು ಮತ್ತು ಸಂಪೂರ್ಣವಾಗಿ ಗರ್ಭವನ್ನು ಚರ್ಮ ತೀರ ಸಂಪೂರ್ಣ ಆವರಿಸಿಬಿಡುತ್ತೆ. ಈ ಕೊಳೆ ಮುಂದಿನಿಂದ ಮಾತ್ರ ಆವರಿಸಬಹುದು, ಚರ್ಮದ ಇಡೀ ಗರ್ಭವನ್ನು ಆವರಿಸಿಬಿಡುತ್ತೆ. ಮತ್ತು ಧೂಮ ಒಂದೇನ್ನು ಆವರಿಸೋ ಕ್ರಮ ತುಂಬ ವ್ಯತ್ಯಾಸ ಉಂಟು. ಆ ದೃಷ್ಟಿಯಿಂದ ತಮೋಯೋಗಿರಿಗಿರ್ತಕ್ಕಂಥ ಕಾಮ ಅತ್ಯಂತ ತೀವ್ರವಾದದ್ದರಿಂದ ಅದು ಬಿಟ್ಟು ಹೋಗೋದೇ ಇಲ್ಲ. ಹೀಗೆ ಮೂರು ವಿಧ ಜೀವರನ್ನು ಕೂಡ ಈ ಕಾಮ ಆವರಿಸಿದೆ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾ, ಮೂರು ವಿಧ ವಸ್ತುಗಳನ್ನು ಈ ಕಾಮ ಆವರಿಸಿದೆ, ಅದಕ್ಕೆ ಮೂರು ದೃಷ್ಟಾಂತಗಳು. ಅದಕ್ಕೆ ನಿನ್ನೆ ಒಂದು ಅರ್ಥ ನೋಡಿದ್ದೇವೆ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಈ ನಮ್ಮ ಒಂದು ಕಡೆಯೇ ಪರಮಾತ್ಮ ಇದ್ದಾನೆ, ಇನ್ನೊಂದು ಕಡೆಗೆ ಮನಸ್ಸಿದೆ, ಮತ್ತೊಂದು ಕಡೆ ನಮ್ಮ ಸ್ವರೂಪ ಜೀವನೇ ಇದೆ, ಈ ಮೂರನ್ನು ಕಾಮ ಆವರಿಸಿದೆ. ದೇವರು, ಅಂತಃಕರಣ ಮನಸ್ಸು ಮತ್ತು ಜೀವ, ದೇವರನ್ನು ಕಾಮ ಹೇಗೆ ಮುಚ್ಚಿದೆ ಅಂದರೆ ಒಂದು ರೀತಿಯಲ್ಲಿ ದೃಷ್ಟಾಂತಗಳು ವ್ಯತ್ಯಾಸವಾಗುತ್ತೆ. ಈ ದೃಷ್ಟಿಯಲ್ಲಿ ನೋಡಿದರೆ ದೇವರನ್ನು ಹೊಗೆಯಂತೆ ಕಾಮ ಮುಚ್ಚಿದೆ, ಅಂದರೆ ಕಂಡು ಕಾಣದಂತೆ ಇದ್ದಾನಂತೆ ದೇವರು. ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಅಂತ ಹೇಳ್ತಾರಲ್ಲ, ಕಂಡು ಕಾಣದು ಹೊಗೆ ಇರೋದ್ರಿಂದ, ಹೊಗೆ ಇದೆ ಆದ್ದರಿಂದ ಬೆಂಕಿ ಕಾಣ್ತಾ ಇದೆ. ಎತ್ತರ ಧೂಮ ತತ್ರ ವನ್ಹಿ, ಹೊಗೆ ಇರೋದ್ರಿಂದ ಬೆಂಕಿ ಇದೆ. ಆದರೆ ಧೂಮ ಹೆಚ್ಚಿರೋದ್ರಿಂದ ಬೆಂಕಿ ಕಾಣದಂತೆ ಅಡ್ಡಿ ಆಗ್ತಾ ಇದೆ. ಆದರೆ ಬೆಂಕಿ ಇರೋದು ನಿಶ್ಚಿತ, ಪೂರ್ತಿ ಕಾಣದೇ ಇರೋದು ನಿಶ್ಚಿತ. ಇದು ದೇವರನ್ನು ಕಾಮ ಆವರಿಸಿರ್ತಕ್ಕಂಥ ರೀತಿ ಇದು. ಈ ಲೋಕದೊಳಗೆ ನೋಡಿದರೆ ಜಗತ್ತನ್ನು ನೋಡ್ತಾ ನೋಡ್ತಾ ಹೋಗಿಬಿಟ್ರೆ ಧೂಮ ನೋಡಿದಾಗತ್ತೆ ಅಂತ ಹೇಳ್ತಾರೆ. ಜಗತ್ತನ್ನು ನೋಡಿದರೆ ಧೂಮ ನೋಡಿದ ಹಾಗೆ, ಧೂಮವನ್ನು ನೋಡಿದ ತಕ್ಷಣ ಅಲ್ಲಿ ಒನ್ನೀರಬೇಕು ಅಂತ ಹೇಗೆ ಊಹಿಸ್ತಾನೋ, ಜಗತ್ತನ್ನು ಸರಿಯಾಗಿ ನೋಡಿದವರಿಗೆ ದೇವರಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ ಅನಂತ ಗುಣ ಪರಮಃ, ಇದು ಒಂದು ರೀತಿಯಲ್ಲಿ ದೇವರನ್ನು ತೋರಿಸುತ್ತೆ. ಆದರೆ ಯುಕ್ತಿ ಆದ್ದರಿಂದ ನಿರ್ಣಾಯಕವಾಗೋದಿಲ್ಲ, ಶಾಸ್ತ್ರ ಒಪ್ಪದೇ ಇದ್ದವರಿಗೆ ಇದು ಕನ್ಫ್ಯೂಷನ್ ಆಗೋದೇ ಇಲ್ಲ, ಆದ್ದರಿಂದ ಗೊಂದಲ, ಸಂಶಯ ಹುಟ್ಟಿಸೋ ರೀತಿಯಲ್ಲಿ ಕಾಮ ಆವರಿಸಿಬಿಡುತ್ತೆ ಅಂತ ಹೇಳ್ತಾರೆ. ದೇವರನ್ನು ಕಾಮ ಹೀಗೆ ಮುಚ್ಚಿದೆ. ಆದರೆ ಅಯೋಗ್ಯರ ಬಗ್ಗೆ ಹೇಳಿದ ಮಾತಲ್ಲ, ಯೋಗ್ಯಚೇತನಕ್ಕೆ ಹೇಳಿದ ಮಾತಿದೆ. ಯೋಗ್ಯಚೇತನಕ್ಕೆ ದೇವರೊಳಗೆ ಆಪತ್ತು ಏನಾದರೂ ಬಂದ ಕಾಲಕ್ಕೆ ಓ ದೇವರೇ ಅಂತ ಹೊರಟು ಬಿಡ್ತಾನೆ, ಬೇರೆ ಹೊತ್ತಿನಲ್ಲೇ ಎಲ್ಲಿದ್ದಾನೆ ದೇವರು ನಾನೇ ಮಾಡಿಕೊಂಡೆ ಅಂತ ಅಹಂಕಾರ. ಒಮ್ಮೆ ಒಪ್ಪೋದು ಒಪ್ಪದೇ ಇರೋದು, ಒಪ್ಪೋದು ಒಪ್ಪದೇ ಇರೋದು, ಈ ರೀತಿ ತೋರಿ ತೋರದಲ್ಲೇ ಮಾಡತಕ್ಕಂಥ ಶಕ್ತಿ ಸಾತ್ವಿಕ ಜೀವರನ್ನು ದೇವರು ನೋಡದಂತೆ ಕಾಮ ಅಡ್ಡಿ ಮಾಡ್ತಾ ಇದೆ. ಎರಡನೇದಾಗಿ ಅಂತಃಕರಣ ಮನಸ್ಸನ್ನು, ಮನಸ್ಸು ತುಂಬ ಅಪೂರ್ವವಾದ ಸಾಧನ, ಮುಂದೆ ಆರನೇ ಅಧ್ಯಾಯದಲ್ಲಿ ಬರುತ್ತೆ. ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್, ಆತ್ಮೈವಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮನಸ್ಸಿನ ಸ್ಥಾನ ತುಂಬ ದೊಡ್ಡದು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಶಾಸ್ತ್ರ ನಮಗೆ ಧ್ಯಾನದ ಹಂತವನ್ನು ತಲುಪಬೇಕಾದರೆ ಮನನ ಮಾಡಬೇಕು ಅಂತ ಹೇಳ್ತಾರೆ. ಮನನ ಮಾಡಬೇಕು, ಮನಸ್ಸು ಶ್ರವಣಕ್ಕೆ ಕಿವಿ ಬೇಕು, ಮನನಕ್ಕೆ ಮನಸ್ಸು ಬೇಕು. ಯಾರ ಮನಸ್ಸು ಸರಿಯಾದ ಸ್ಥಿತಿಯಲ್ಲಿಲ್ಲ ವ್ರಣ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಮನನದಿಂದ ಧ್ಯಾನವಾದ್ದರಿಂದ, ಮನಸ್ಸು ಮನನಕ್ಕೆ ಸಾಧನವಾದ್ದರಿಂದ, ಮನಸ್ಸು ಯಾರಿಗೆ ಸರಿಯಿಲ್ಲ ಅವರಿಗೆ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. ಕಾಮ ವಿಚಾರವನ್ನು ಕೆಡಿಸಿಬಿಡುತ್ತೆ ಅಂತ ಹೇಳಿದ್ದೆ. ಕಾಮ ಮನಸ್ಸನ್ನು ಆವರಿಸಿಬಿಟ್ಟು ವಿಚಾರ ಮಾಡದಂತೆ ಮಾಡಿಬಿಡುತ್ತೆ. ಇದಾಗ್ತಿರೋದು ಹೀಗೆ, ಇವತ್ತಿನ ದಿವಸ ಅನೇಕ ಆಶಾಕಾಂಕ್ಷೆಗಳು ಕವಿದಾಗ ವಿಚಾರ ಶಕ್ತಿ ಕುಂದಿ ಹೋಗುತ್ತೆ ಅಂತ ಹೇಳಿದ್ದೆ. ವಿಚಾರ ಶಕ್ತಿ ಕುಂದಿ ಹೋಗುತ್ತೆ. ಅದಕ್ಕೆ ಅರ್ಜುನ ಒಪ್ಕೊಂಡು ಹೇಳ್ತಾನೆ ಈ ಮಾತನ್ನು ಕೃಷ್ಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಖ್ಯಾತಿ ಮಾಂ ತ್ವಾಂ ಪ್ರಪನ್ನಂ. ನನ್ನ ಮನಸ್ಸಿಗೆ ಈಗ ಸ್ವರೂಪ ಮುಚ್ಚಿ ಹೋಗಿಬಿಟ್ಟಿದೆ, ಈ ಕಾರ್ಪಣ್ಯದ ದೋಷ ನನ್ನ ಅಂತಃಕರಣವನ್ನು ಮುಚ್ಚಿಬಿಟ್ಟಿದೆ ಅಂತ ಹೇಳ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅರ್ಜುನಿಗೆ ಕವಿದರ ಕಾಮ ಮನಸ್ಸಿನ ವಿಚಾರ ಶಕ್ತಿಯನ್ನು ಕುಂದಿಸಿಬಿಡುತ್ತೆ. ಇವತ್ತು ಈ ಮಾತನ್ನು ಯೋಚನೆ ಮಾಡ್ತಾ ಹೋದರೆ ಆದಷ್ಟು ನಾವು ದುರಾಸೆಗಳನ್ನು ಬಿಡ್ತಾ ಬಿಡ್ತಾ ಹೋದಂತೆ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಆಗ ದೇವರನ್ನು ನಾವು ಚಿಂತನೆ ಮಾಡತಕ್ಕಂಥ ಶಾಸ್ತ್ರ ಇದೆಯಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿದ್ರೆ ಮರಣ ಮಾಡಲಿಕ್ಕಾಗುತ್ತೆ. ಹೊರಗಡೆಗೆ ಅಪೇಕ್ಷೆ ಬಂತು ಅಂದರೆ ಮರಣಕ್ಕೆ ಡಿಸ್ಟರ್ಬೆನ್ಸ್ ಬರುತ್ತೆ. ಮನಸ್ಸು ಯಾವಾಗ ಮನಸ್ಸು ಮರಣ ಮಾಡೋಕ್ಕಾಗೋದಿಲ್ಲ, ನಿಶ್ಚಯ ಆಗೋದಿಲ್ಲ. ಆಗ ನಿಶ್ಚಯ ಯಾವಾಗ ಮಾಡೋಕ್ಕಾಗೋದಿಲ್ಲ ಆಗ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಧ್ಯಾನ ಯಾವುದು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಡಿಸ್ಟರ್ಬ್ಡ್ ಮೈಂಡ್ ಅದು ಬಂದು ನೋಡಿ ಪಾಠ ಕೇಳ್ತಾ ಇರ್ತಾನೆ ಕ್ಲಾಸ್ನವನು ಹುಡುಗ, ಯಾರೋ ಫ್ರೆಂಡ್ ಬರ್ತೀನಿ ಅಂತ ಹೇಳಿಬಿಟ್ಟಿರ್ತಾನೆ, ಅವನು ಕಾಯ್ತಿರ್ತಾನೆ ಪಾಠ ಕೇಳೋದು ಆ ಕಡೆ ನೋಡೋದು, ಪಾಠ ಕೇಳೋದು ಆ ಕಡೆ ನೋಡು, ಕೊನೆ ಪಾಠದಲ್ಲ ಅವನು ಬರೋದು ಎರಡೆರಡೇ ಆಗೋಗುತ್ತೆ. ಕೊನೆ ಡಿಸ್ಟರ್ಬೆನ್ಸು ನಿಶ್ಚಿಂತೆ ಕೇಳ್ತಾ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವಲ್ಲ ಅದನ್ನು ಅಫೆಕ್ಟ್ ಮಾಡೋದು ಕಾಮ ಅಂತ ಹೇಳುತ್ತೆ. ಅದಕ್ಕೆ ನಾವು ಮಿನಿಮೈಸ್ ಮಾಡ್ತಾ ಹೋಗಬೇಕು. ಅದರ ದುರಂತ ವಯಸ್ಸಾಗ್ತಾ ಜಾಸ್ತಿ ಆಗಲಿಕ್ಕೆ ಹೋಗಿಬಿಡ್ತಿದೆ, ಪ್ರತಿತಿ ಆಗೋದು ಏಕಾಗ್ರತೆ ಬರೋ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿ ಅವನ ಚಿಂತನೆ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ, ಕೊನೆಗೆ ಹಾಳಾಗಿ ಹೋಗ್ತಾನೆ. ಅದಕ್ಕೆ ಆಚಾರ್ಯರ ಮಾತು, ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ವಯಸ್ಸಾಗ್ತಾ ಆಗ್ತಾ ಹೋದ್ರೆ ದೇವರ ಬಗ್ಗೆ ಜಾಸ್ತಿ ಚಿಂತನೆ ಮಾಡಬೇಕಂತ, ಯಾಕೆ ಕಮಿಟ್ಮೆಂಟ್ ಕಡಿಮೆ ಆಗ್ತಾ ಬರೋದರಿಂದ ಅದು ನ್ಯಾಚುರಲಿ ಕಡಿಮೆ ಆಗುತ್ತೆ. ನಾವು ಹೆಚ್ಚು ಮಾಡ್ಕೊಂಡ್ಬಿಡ್ತೇವೆ ಇದೇ ಪ್ರೀತಿ ಆಗೋದು, ನಾವು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಅದು ನಾವಾಗಿ ಬೆಳೆಸ್ಕೊಳ್ಳೋದಷ್ಟೇ. ಅದು ಒಂದು ಅದಾಗಿ ಬೆಳೆಯೋದಿಲ್ಲ, ನಾವಾಗಿ ಬೆಳೆಸ್ಕೊಂಡ್ಬಿಡ್ತೇವೆ. ಏನಾಗುತ್ತೋ ಏನಾಗುತ್ತೋ ಅನ್ಕೋತ ಏನಾಗಬಾರದ್ದೇ ಆಗೋಗ್ಬಿಡುತ್ತೆ. ಒಂದು ಹಂತದಲ್ಲಿ ಅದಕ್ಕೆ ಹಿಂದಿನ ಕಾಲಕ್ಕೆ ವಾನಪ್ರಸ್ಥಾಶ್ರಮ ಅಂತಿರ್ತೀವಿ, ಚಿಂತೆಯನ್ನು ಬಿಟ್ಟು ಹೋಗೋದು. ಮನೆಯಲ್ಲಿ ಮಕ್ಕಳು ನೋಡ್ತಾನೆ, ಮೊಮ್ಮಕ್ಕಳು ನೋಡ್ತಾನೆ, ಬರೀ ಮೊಮ್ಮಕ್ಕಳು ನೋಡ್ತಾನೆ, ಇನ್ನೂ ಬದುಕಿನಿಂದ ಯಾರ್ಯಾರು ನೋಡ್ತಿದ್ದೆ ಏನು, ಕೊನೆಗೆ ಅಲ್ಲಿಗೆ ಹೋಗ್ಬಿಡ್ತಾನೆ. ಆದ್ದರಿಂದ ಚಿಂತೆ ಯೋಚನೆ ಮಾಡ್ತಾನೆ ಇರ್ತಾನೆ. ವಾನಪ್ರಸ್ಥರು ಹಾಗಲ್ಲ, ಒಂದು ಹಂತ ಮುಗೀತು, ಮಕ್ಕಳು ಒಂದು ಹಂತಕ್ಕೆ ಬಂದರೋ ಇಲ್ಲೋ ಹೊರಟುಬಿಡ್ತಾನೆ ಆ ಕಡೆ. ಮುಂದೆ ಅವ್ರ ಮಕ್ಕಳಿಗಾದರೆ ಅವನೇ ಸೇರಿದ್ದೆ, ನಾನು ಕಡೆ ಕಳಿಸೋದಕ್ಕೆ ಅದಕ್ಕೆ ಆ ರೀತಿ ಕೊನೆಯಲ್ಲಿ ಮೊದಲಲ್ಲಿ ಆ ರೀತಿ ಹೋದರೆ ಕೊನೆ ಮೊದಲು ಇಲ್ಲವೇ ಇಲ್ಲ. ತಾನು ಹೆತ್ತ ಮಕ್ಕಳನ್ನು ತಾನು ಸಿಗಿ ತರಬೇಕು ಮೂಲವಾಗಿ. ಅಲ್ಲಿ ವಾನಪ್ರಸ್ಥ ಉತ್ತರಾಧಿಕಾರಿ ಮಾಡ್ತಾನೆ, ಹೊರಟೋಗ್ಬಿಡ್ತಾನೆ. ಎಷ್ಟು ಸಿಂಪಲ್ ಇದು ಬಂದು ಇನ್ನ ಮೊಮ್ಮಗ ಮರಿ ಮೊಮ್ಮಗ ಅಂತ ಕೂತ್ರೆ ಕೊನೆಯಲ್ಲಿ ಅದಕ್ಕೆ ಎಂದೂ ಕೊನೆಯಿಲ್ಲ. ಅದಕ್ಕೆ ವಾನಪ್ರಸ್ಥಾಶ್ರಮದ ಕಾನ್ಸೆಪ್ಟ್ ಯಾರಿಗಿಲ್ಲೋ ಅವರು ಎಂದೂ ಸಹ ಈ ಅಂತಃಕರಣ ಶುದ್ಧಿ ಬರೋ ಸಂಭವನೇ ಇಲ್ಲ. ಆಸೆ ಬೆಳೀತಾ ಬೆಳೀತಾ ಹೋಗೋದೇ ಅದಕ್ಕೆ ಕಾರಣ. ಆ ದೃಷ್ಟಿಯಲ್ಲಿ ಅಂತಃಕರಣವನ್ನು ಕಾಮ ಮುಚ್ಚೋದು ಎರಡನೇ ಭಾಗ. ಇನ್ನು ನಮ್ಮ ಜೀವವನ್ನು ನಾವು ಯಾರು ಏನು ಮಾಡಬೇಕು, ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಇಲ್ಲಿ ನಿನಗೆಷ್ಟು ದಿನ ವಾಲಸ್ಯ ಮರುಳೆ, ಯೋಚನೆ ಬರದಂತೆ ಮಾಡಿಬಿಡುತ್ತಲ್ಲ ಕಾಮ, ಇದು ಜೀವವನ್ನೇ ಮುಚ್ಚತಕ್ಕಂಥ ಕಾಮದ ರೀತಿ ಅಂತ ಕರೀತಾರೆ. ಇದು ಗೀತಾ ತಾತ್ಪರ್ಯದಲ್ಲಿ ವಿಶೇಷಣವಾಗಿ ಶುಭ ಮಧ್ಯಮ ಮತ್ತು ಅಧಮ ಜೀವರನ್ನು ಹೀಗೆ ಆಕ್ರಮಣ ಮಾಡುತ್ತೆ ಅಂತ ಹೇಳಿದರು ಗೀತಾ ತಾತ್ಪರ್ಯದೊಳಗೆ. ಗೀತಾ ಭಾಷ್ಯದೊಳಗೆ ಈ ರೀತಿ ಅರ್ಥವನ್ನು ಹೇಳ್ತಾ ಪರಮಾತ್ಮನನ್ನು ಧೂಮದಂತೆ ಆವರಿಸುತ್ತೆ, ಪರಮಾತ್ಮ ತತ್ವವನ್ನು ಧೂಮದಂತೆ ನಮಗೆ ಕಾಣದಂತೆ ಮಾಡುತ್ತೆ. ಪರಮಾತ್ಮನೇ ತೊಂದರೆ ಇಲ್ಲ, ನಮಗೆ ತೊಂದರೆ, ದೇವರನ್ನು ಕಾಣೋದಕ್ಕಾಗೋದಿಲ್ಲ ಮತ್ತೊಂದರೆ ನಮಗೆ ಅಷ್ಟೇ. ಎರಡನೇದಾಗಿ ಮನಸ್ಸಿಗೆ ವಿಚಾರ ಶಕ್ತಿ ಬರದಂತೆ ಅದನ್ನು ಕುಂದಿಸಿಬಿಡುತ್ತೆ. ಇನ್ನು ಜೀವ ಚೈತನ್ಯವನ್ನೇ ಕುಗ್ಗಿಸಿಬಿಡುತ್ತೆ. ಆದ್ದರಿಂದ ಕಾಮತ್ವವನ್ನು ವೈರಿ ಅಂತ ಭಾವಿಸಬೇಕೇ ಹೊರತು ಅದನ್ನು ಸ್ನೇಹಿತ ಅಂತ ಭಾವಿಸಲೇಬಾರದು. ದುಷ್ಟಕಾಮನೆ ಬರ್ತಿರ್ಲಿಕ್ಕೇನೆ ತಕ್ಷಣ ಓಡಿಸಿಬಿಡಬೇಕು. ಕಸ ಬಿಡುತ್ತಿರಲಿಕ್ಕೆ ಹಾಗೆ ಬಡಿತಾನೋ ಹಾಗೆ, ಕಸ ಬಿಡುತ್ತಿರಲಿಕ್ಕೆ ಬಿಡದೆ ಹಾಕಿಬಿಡೋದು ಆ ಕಡೆ. ಕಾಮನೆ ಬರ್ತಿರ್ಲಿಕ್ಕೇನೆ ಓಡಿಸಿಬಿಡೋದು. ಇನ್ನು ಬರದೇ ಹಂತ ಬರದೇ ಇರೋ ಹಂತವನ್ನು ತಲುಪೋದು ಇನ್ನು ಮುಂದೆ. ಅದು ಬರ್ತಿರ್ಲಿಕ್ಕೆ ಸ್ವಚ್ಛ ಮಾಡ್ತಾ ಹೊರಟುಬಿಟ್ರೆ ಯೋಚನೆ ಇರೋದಿಲ್ಲ. ಆದ್ರೆ ಆಗ ಅದನ್ನೇನೋ ಇರಲಿಕ್ಕೆ ಬಿಟ್ಟಿ ಅಂದರೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಅದು ಅಲವು ಮಾಡಿಬಿಟ್ರೆ ಮಾತ್ರ ಭಾರಿ ಅಪಾಯವು. ವಿದ್ಯೇನ ಮಿಹ ವೈರಿಣಂ, ಇಷ್ಟು ಹೇಳಿ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ. ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ಅನಲೇನ ಚ. ಇದು ಕಾಮದ ಆವರಣದ ರೀತಿಯನ್ನು ಮತ್ತೆ ಇನ್ನೂ ವಿವರಿಸ್ತಕ್ಕಂಥ ಮಾತು. ಆವೃತಂ ಜ್ಞಾನಂ ಏತೇನ ಜ್ಞಾನಿನಃ ನಿತ್ಯ ವೈರಿಣ. ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ಅನಲೇನ ಚ. ಇದು ಕಾಮದ ಬಗ್ಗೆ ಮತ್ತು ವಿವರಣೆ. ಏತೇನ ಜ್ಞಾನಿನಃ ಜ್ಞಾನಂ ಆವೃತಂ. ಜೀವನ ಒಬ್ಬ ಜ್ಞಾನಿಯಾದವನ ಜ್ಞಾನ ಈ ಕಾಮದಿಂದ ಮುಚ್ಚೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಜ್ಞಾನಿಯಾದವನ ಒಂದು ಜ್ಞಾನ ಇದೆಯಲ್ಲ, ಜ್ಞಾನ ಸಂಪಾದನೆ ಮಾಡಿ ಆಗಿದೆ ಪಾಪ, ಅಂಥವನ ಜ್ಞಾನನೂ ಮುಚ್ಚಿಬಿಡುತ್ತಂತೆ ಕಾಮ. ಆಚಾರ್ಯ ಬರೀತಾರೆ, ಯೋಚನೆ ಮಾಡಿ, ಜ್ಞಾನಿಯ ಒಂದು ಜ್ಞಾನವನ್ನೇ ಕಾಮ ಮುಚ್ಚುತ್ತೆ ಅಂದರೆ ಅಜ್ಞಾನಿಗಳ ಗತಿ ಏನಾಗಬೇಕು ಅಂತ ಯೋಚನೆ ಮಾಡಿ. ಅದಕ್ಕೆಂದು ಕಾಮನೆಗಳ ಬಗ್ಗೆ ಗಮನ ಕೊಡಬಾರದು, ಆದಷ್ಟು ದೂರ ಓಡಿಸಿಬಿಡಿ ಅಂತ ಹೇಳ್ತಾರೆ. ಆವೃತಂ ಜ್ಞಾನಮೇತೇನ ಜ್ಞಾನಿನಃ ನಿತ್ಯ ವೈರಿಣ. ನಿತ್ಯ ವೈರಿ ಆದಂಥ ನಿತ್ಯ ವೈರಿ ಅನ್ನೋ ಪದ ಹಿಂದೆ ಏನು ಬಂದಿತ್ತು, ವಿದ್ಯೇನ ಮೇಹ ವೈರಿ ನಮ್ಮಂತ ಬಂತು. ಇದನ್ನು ವೈರಿ ಅಂತ ತಿಳ್ಕೊ ಅಂತ ಹೇಳಿದ್ರು. ಇಲ್ಲಿ ನಿತ್ಯ ವೈರಿ ಅಂತ ಕರೀತಾರೆ. ನಿತ್ಯ ವೈರಿ ಅನ್ನೋ ಪದ ಭಾರಿ ವಿಶೇಷ ಇತ್ತು. ಯಾವಾಗಲೂ ವೈರಿ ಆಗಿರು, ಕೆಲವೊಮ್ಮೆ ಕೆಲವರು ಒಂದಾಗಿರ್ತಾರೆ, ಆಮೇಲೆ ಜಗಳ ಶುರು ಮಾಡ್ತಾರೆ. ಒಂದಾಗಿರ್ತಾರೆ ಜಗಳ ಶುರು ಮಾಡ್ತಾರೆ, ಜಗಳ ಆಡ್ತಾರೆ ಒಂದಾಗ್ತಾರೆ, ಎರಡೆರಡು ಕಾಣ್ತೇವೆ. ಈ ಕಾಮ ಹಾಗಲ್ಲ, ಯಾವಾಗಲೂ ವಿರೋಧಿಗಳೇ ಇವೆಲ್ಲ ಕೂಡ. ಬೆಕ್ಕು ಇಲಿಗಳು ಎಂದು ಜೊತೆಗಿರ್ಲಿಕ್ಕೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಅದು ಹೊಟ್ಟೆ ತುಂಬಿದ್ರಷ್ಟು ತುಂಬಿದ್ರೆ ಹೊಡಿತಾನೆ ಇರುತ್ತೆ, ಅದು ಓಡ್ತಾನೆ ಇರುತ್ತೆ, ಓಡಿಸ್ತಾನೆ ಇರುತ್ತೆ. ನಿತ್ಯ ವೈರಿಗಳು ಅಂತ ಕರೀತಾರೆ. ಕೆಲವು ಹಾಗಲ್ಲ, ಒಬ್ಬ ಸಮಯ ಬಂದಾಗ ವೈರಿಗಳು, ಬೇರೆ ಹೊತ್ತಿನಲ್ಲಿ ಅಲ್ಲ. ಕಾರಣದಿಂದ ವೈರ, ವಾಲಿ ಸುಗ್ರೀವರಲ್ಲಿ ಭಾರಿ ವೈರ ಇತ್ತು. ಸುಗ್ರೀವ ಇಂದ್ರರು ಪಾಪವರು, ಯಾವುದೋ ಕಾರಣಕ್ಕೆ ವೈರ ಬಂತು. ಆದರೆ ಸ್ವರೂಪದಲ್ಲಿ ವೈರ ಇಲ್ಲ, ಅಲ್ಲಿ ಮಾತ್ರ ವೈರ ಅಷ್ಟೇ. ಹಿಂದೆ ಹೇಳಿದ್ನಲ್ಲ, ಯಾವುದೋ ಒಂದು ಊರಲ್ಲಿದ್ದ ಕಾಲಕ್ಕೆ ಇಬ್ಬರು ಕೂಡ, ಒಬ್ಬ ಬಾಡಿಗೆದಾರ ಒಬ್ಬ ಓನರ್, ಇಬ್ಬರು ಕೂಡ ಇಬ್ಬರು ಹರಟೆ ಹೊಡಿತಾ, ಯಾವಾಗಲೂ ಹರಟೆ ಹೊಡಿತಾ ಕೂತವ್ರೆ ಕಟ್ಟೆ ಮೇಲೆ ಕೂತ್ಕೊಂಡು, ಇಬ್ಬರು ವಯಸ್ಸಾದವರೇ, ಇಬ್ಬರು ಹರಟೆ ಹೊಡಿಯೋದೇನೆ. ಆಮೇಲೆ ಜಟಕಾದಲ್ಲಿ ಕೋರ್ಟ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು. ಯಾತಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕಿದ್ದಾರೆ ತಮಾಷೆ ಅಂತ ಕೇಳಿದ್ರೆ, ಅವರವ್ರ ಮೇಲೆ ಕೇಸು. ಯಾರ ಮೇಲೆ ಕೇಸ್? ಇಬ್ಬರು ಹೊರಡ್ತಿಲ್ಲ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವನು, ಮನೆ ಬಿಡೋ ಅಂತ ಆತ ಬಿಡೋದಿಲ್ಲ ಅಂತ ಅವನು. ಒಂದೇ ಟಾಂಗಾದಲ್ಲಿ ಕೋರ್ಟ್ಗೆ ಹೋಗೋದು, ಒಂದೇ ಟಾಂಗಾದಳು ಎಷ್ಟು ಇರಬೇಕು ಲೆಕ್ಕ ಹಾಕಿ. ಅಂದರೆ ಮನೆ ಬಿಡೋಷ್ಟು ಮಷ್ಟು ಗಲಾಟೆ, ಬೇರೆ ಹೊತ್ತಿಗೆ ಗಲಾಟೆ ಇಲ್ಲ, ನಿತ್ಯ ವೈರಿಗಳಲ್ಲ, ಅಮಟ್ಟಿ ಮಾತ್ರ ವೈರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೈರದಲ್ಲೂ ಕೂಡ ಎಷ್ಟು ವ್ಯತ್ಯಾಸ ಇರುತ್ತೆ. ನಿತ್ಯ ವೈರವನ್ನು ಎಂದು ಒಳ್ಳೆಯ ರೀತಿ ಸಾಧಿಸಲೇಬಾರದು ಅಂತ ಹೇಳ್ತಾರೆ. ಭಾರಿ ಪಾಪ ಅದು. ಒಂದು ಅವರೇನು, ಅವರಿಬ್ಬರು ಬೇರೆ ಬೇರೆ ಪಂಗಡ, ಒಂದೇ ಪಂಗಡದವರೇ ಅಲ್ಲ ಅವರು. ಆದರೆ ಎಷ್ಟು ಹೊಂದಾಣಿಕೆ ಇತ್ತು ಅಂದರೆ, ಇಬ್ಬರು ಮುದುಕರಲ್ಲ, ಒಬ್ಬರನ್ನೊಬ್ಬರು ಅಷ್ಟು ಉಪಚಾರ ಮಾಡೋದು, ಮತ್ತೆ ಬಿದ್ದುಬಿಟ್ರೆ ಕಷ್ಟ ಅಂಥೇಳಿ ಭಾರಿ ಉಪಚಾರ ಮಾಡೋದು ಒಬ್ಬರಿಗೊಬ್ಬರು. ಅಲ್ಲಿ ಮಾತ್ರ ವಿಚಿತ್ರವಾದ ಹೊಡೆದಾಗ ಇದು ಒಂದೊಂದು ವಿವಾದ ಬರಬಾರದು. ಬಂದರೆ ವಿವಾದಕ್ಕಷ್ಟೇ ಸೀಮಿತ ಆಗಬೇಕು ಹೊರತು ಯಾವುದಕ್ಕೆ ಎಕ್ಸ್ಟೆಂಡ್ ಮಾಡಬಾರದು. ಇವತ್ತು ಮನುಷ್ಯ ತುಂಬ ಜನ ಮೋಸ ಹೋಗಿಬಿಡ್ತಾರೆ, ಯಾವುದೋ ವೈರವನ್ನು ಅತಿ ಸಾಧಿಸಕ್ಕೆ ಹೊರಟುಬಿಟ್ಟು ಸರ್ವನಾಶಕ್ಕೆ ಗುರಿಯಾಗ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಅಪೂರ್ವವಾದ ಪ್ರಸಂಗ. ಆದರೆ ಕಾಮ ಅನ್ನೋದು ಹಾಗಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳತಕ್ಕಂಥದ್ದು ಅಲ್ಲ ಕಾಮ ಅಂತ ಕರೀತಾರೆ. ಜಿರಳೆ ಬರ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೊತಾನೆ, ಏನು ಮಾಡೋಕ್ಕಾಗುತ್ತೆ? ಸೊಳ್ಳೆ ಅಂತೂ ಪೂರ್ತಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ, ಸೊಳ್ಳೆಗೆ ತೆಗಣೆಗಳಿಗೆ ಪೂರ್ತಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಪಾಪ. ಸೊಳ್ಳೆ ಇದು ಇರುತ್ತೆ ಬಿಡಿ, ನಾವು ಯಾರು ಭಾರಿ ಸೊಳ್ಳೆ ಇದೆ ನಮ್ಮಲ್ಲಿ ಹುಷಾರದ ಕೇಳಿ, ಅಯ್ಯೋ ನಮ್ಮನೇಲಿದೆ ಬಿಡಿ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಯಾರು ಹಾವು ಇದೆ ನಮ್ಮನೇಲಿ ಅಂದರೆ ಪರವಾಗಿಲ್ಲ ಅಂತಾನೆ, ಓಡಿ ಬೆದ್ದು ಬಿಡ್ತಾನೆ ಕೇಳಿ. ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು. ಅದು ನಿತ್ಯ ವೈರಿಣ ಅನ್ನೋ ಪದ ನಮಗೆ ಆಗ ಗೊತ್ತಾಗಿ. ಮತ್ತು ಕಾಮ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕತಕ್ಕಂಥ ಪದಾರ್ಥ ಅಲ್ಲ ಅದು, ಅದನ್ನು ಒದ್ದು ಓಡಿಸಿಬಿಡಬೇಕು ಅಂತ ಹೇಳಿದ್ದಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಾವುದು ಪರಮಶತ್ರುವೋ ಅದನ್ನು ಪರಮ ಮಿತ್ರ ಅಂತ ಭಾವಿಸಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಎಂಬುದೇ ದುರಂತ. ಶತ್ರುಗಳನ್ನು ಮಿತ್ರನಂತೆ ತಿಳ್ಕೊಂಡಿರೋದು ದೊಡ್ಡ ಅನಾಹುತ. ಆ ಬಗ್ಗೆ ಎಚ್ಚರಿಕೆ ಕೊಡೋದು ಈ ಅಧ್ಯಾಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಇದು ಯಾರಿಗೂ ಆವರಿಸಿಲ್ಲ, ಅರ್ಜುನನಂಥವನಿಗೆ ಆವರಿಸಿಬಿಟ್ಟಿದೆ. ಈಗ ಅರ್ಜುನನಂಥವನಿಗೆ ಇಂಥ ಕಾಮ, ಯಾವ ಕಾಮ? ರಾಜ್ಯವನ್ನು ಗೆಲ್ಲಬೇಕು, ಅದಕ್ಕೆ ಯುದ್ಧ ಮಾಡ್ತೇವೆ, ಇವರು ನನ್ನ ಬಂಧುಗಳು, ಅವರಿಗೆ ತೊಂದರೆ ಆಗಬಾರದು, ಏನೇನೋ ವಿಚಾರಗಳು ತಲೆಯೊಳಗೆ. ಅದನ್ನೆಲ್ಲ ಕೂಡ ವಿಶ್ಲೇಷಣೆ ಮಾಡಿದರೆ ಭಗವಂತ ಹೇಳ್ತಕ್ಕಂಥ ಮಾತು ಎಷ್ಟು ಶ್ರೇಷ್ಠವಾದಂತಹ, ಪ್ರತಿನಿತ್ಯದ ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಲೌಕಿಕದಲ್ಲಿ ಪ್ರಗತಿ ಸಾಧಿಸಬೇಕಾದರೂ ಕೂಡ ಈ ಕಾಮವನ್ನು ಗೆಲ್ಲಲೇಬೇಕು. ಅನೇಕರು ನೋಡಿ, ಯಾವುದೋ ಫಸ್ಟ್ ಕ್ಲಾಸ್ ಬಂದರೆ ಫಸ್ಟ್ ರ್ಯಾಂಕ್ ಬರ್ತಾರೆ, ಯಾವುದೇ ಕೆಲಸ ಸಿಕ್ಕಿಬಿಡುತ್ತವ್ರಿಗೆ, ಕೆಲವರು ಕೆಲಸಕ್ಕೆ ಹೋಗಿಬಿಡ್ತಾರೆ, ಕೆಲವರು ಹೋಗೋದಿಲ್ಲ. ಅದು ಎಷ್ಟೇ ಸಂಬಳ, ಏನು ಫೆಸಿಲಿಟಿ ನಾನು ಬೇಕಾಗಿಲ್ಲ ಅಂತ ಇನ್ನೂ ಓದಬೇಕು. ನಾನೀಗ ಕೆಲಸ ಸೇರಿಬಿಟ್ಟು ಓದಿ ನಿಂತು ಹೋಗಿಬಿಡುತ್ತೆ ನೋಡಿ. ಇವನು ಹೇಗೆ ಓವರ್ಕಮ್ ಮಾಡ್ತಾನೆ? ಕೆಲವರು ಟೆಂಪ್ಟಾಗಿ ಸೇರಿಬಿಡ್ತಾರೆ, ಕೆಲವರು ಟೆಂಪ್ಟ್ ಆಗೋದಿಲ್ಲ. ಇಲ್ಲ, ಮುಂದೆ ಓದಬೇಕು ನಾನೀಗ. ಎಷ್ಟೋದ್ರೆ ಮನೆಯವರು ಹೇಳ್ತಾರೆ, ಅಯ್ಯ ಕೆಲಸ ಸಿಕ್ಕಿದೆ ಮತ್ತೇನ, ಇನ್ನು ಬಿಟ್ಟುಬಿಡು ಸಾಕು, ಆಮೇಲೆ ಓದೋದಾಗುತ್ತೆ. ಆಮೇಲೆ ಕೆಲಸ ಇವರು ಏನು ಮಾಡ್ತೀಯ? ಅವನಿಗೆ ಯೋಚನೆ ಮಾಡೋದಿಲ್ಲ. ಇಲ್ಲ ಇಲ್ಲ, ನನಗೆ ಕೆಲಸ ಬೇಡ, ನಾನು ಓದಲೇಬೇಕು. ನಾನು ಕೆಲಸ ಇನ್ನೂ ಒಳ್ಳೆ ಸಿಗುತ್ತೆ, ಅಕಸ್ಮಾತ್ ಇದ್ರೆ ಏನು ಮಾಡ್ತೀಯ? ಪರವಾಗಿಲ್ಲ, ಓದ್ತೇನಲ್ಲ. ಈ ಥರ ಯೋಚನೆ ಮಾಡ್ತಾನು. ನಮ್ಮಲ್ಲೇ ಎಷ್ಟು ಅನೇಕ ಜನಗಳನ್ನು ಕಾಣ್ತೇವೆ. ಈಗ ಅವನು ಆ ಕಾಮವನ್ನು ಗೆಲ್ತಾನೆ, ಒಳ್ಳೆಯ ಸಂಬಳ, ಒಳ್ಳೆಯ ಕೆಲಸ ಎಲ್ಲ ಇದು, ನನಗೆ ಇದೆಲ್ಲ ಬೇಕಿಲ್ಲ, ನನಗೆ ಇನ್ನೂ ಒಳ್ಳೆ ಕೆಲಸಕ್ಕೆ ಹೋಗ್ತೇನೆ. ಈ ಧ್ಯೇಯ ಇದ್ದವನು ಬಿಟ್ಟುಬಿಡ್ತಾರ, ಇನ್ನು ಮುಂದೆ ಹೋಗ್ತಾನಾಗ. ಆಗ ಕಾನ್ಫಿಡೆನ್ಸ್ ಇರಕ್ಕೆ ಸಾಧನೆ ಮಾಡಬೇಕಷ್ಟೇ. ಕೆಲಸ ಬಿಟ್ಟು ಏನೋ ಮಾಡಿದ್ರೆ ಮನೆಯಲ್ಲಿ ಕೊಡೋಕಾರ ಪ್ರಯೋಜನ ಇಲ್ಲ ಅಷ್ಟೇ. ಸಾಕ್ಷ ವಿಶ್ವಾಸ ಇದ್ದರೆ ಅದು ಸರಿಯಾದದ್ದು. ಈ ದೃಷ್ಟಿಯಲ್ಲಿ ಕಾಮನೆಯನ್ನು ಗೆಲ್ಲದೇ ಇರತಕ್ಕಂಥ ವ್ಯಕ್ತಿ ಎಂದೂ ಲೌಕಿಕದಲ್ಲೂ ಕೂಡ ಮುಂದೆ ಬರೋದೇ ಇಲ್ಲ. ಇನ್ನು ಅಧ್ಯಾತ್ಮದಲ್ಲಿ ಮುಂದೆ ಬರಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಅಧ್ಯಾತ್ಮದಲ್ಲಿ ಮುಂದೆ ಬರಬೇಕಾದ್ರೆ ಲೋಕದಲ್ಲಿ ಏನು ಕಾಮವನ್ನು ಗೆದ್ದಿರ್ತಾನೆ ಅದನ್ನು ಮೀರಿ ಕಾಮವನ್ನು ಗೆಲ್ಲಬೇಕು. ಲೋಕದ ಕಾಮವನ್ನು ಒಂದು ಹಂತದವರೆಗೆ ಗೆದ್ದರೆ ಮುಂದೆ ಬಂದುಬಿಡ್ತಾನೆ ಸಾಕು. ಅಧ್ಯಾತ್ಮದ ಕಾಮನೆ ಹಾಗಲ್ಲ, ಅಧ್ಯಾತ್ಮದ ಸಾಧನೆ ಹಾಗಲ್ಲ. ಅದನ್ನು ಯಾವ ಕಾಲಕ್ಕೂ ಬಿಡಲೇಬಾರದು. ಅಂತ್ಯಕಾಲ ಬರ್ತಾ ಬರೋದು ಜಾಸ್ತಿ ಜಾಸ್ತಿಯಾಗಿ ಅದು ನಿಗ್ರಹ ಮಾಡಲು ಶುರು ಮಾಡಬೇಕು. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ, ಅದು ವಿಶೇಷವಾದ ಮತ್ತೊಂದು ಅರ್ಥ ಕಾಣದು. ವಯಸ್ಸಾಗ್ತಾ ಆಗ್ತಾ ಹೋದರೆ ಕಾಮನೆ ಕಡಿಮೆ ಆಗಬೇಕು ನ್ಯಾಯವಾಗಿ. ಆದರೆ ಕಾಮನೆ ಹೆಚ್ಚಾಗ ಅಪಾಯ ಇದೆಯಲ್ಲ. ಮೊದಲು ತಾನು ನೋಡಿಕೊಂಡ, ಮದುವೆ ಆಯಿತು ಹೆಂಡತಿ, ಆಮೇಲೆ ಮಕ್ಕಳು, ಆಮೇಲೆ ಮೊಮ್ಮಕ್ಕಳು, ಆಮೇಲೆ ಮರಿ ಮೊಮ್ಮಕ್ಕಳು, ಈ ಥರ ಯೋಚನೆ ಮಾಡ್ತಾ ಹೋದರೆ ಚಿಂತನೆ ಜಾಸ್ತಿ ಆಗುತ್ತಲ್ಲ. ಅದನ್ನು ಹೇಗೆ ಬಿಡಿಸ್ಕೋಬೇಕಂದ್ರೆ ದೇವ್ರ ಚಿಂತನೆ ಜಾಸ್ತಿ ಮಾಡಿ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳುತ್ತೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಲೋಕದೃಷ್ಟಿಯೊಳಗೆ ಬಿಡಿಸ್ಕೊಳ್ಳೋಕ್ಕೆ ಎಷ್ಟು ಕಾರಣ ಇರುತ್ತೋ ಹಿಡಿಯಲಕ್ಕೂ ಅಷ್ಟೇ ಕಾರಣ ಇರುತ್ತೆ. ಅದನ್ನು ಓವರ್ಕಮ್ ಮಾಡಬೇಕಾದ್ರೆ ಮಾತ್ರ ದೊಡ್ಡ ಸಾಧನೆ ಮಾಡಬೇಕು. ಜ್ಞಾನಿನಃ ನಿತ್ಯ ವೈರಿನ, ಜ್ಞಾನಿಯಾದವನಿಗೂ ಕೂಡ ಈ ಒಂದು ಎಚ್ಚರ ಇರಲೇಬೇಕು. ಜ್ಞಾನಿಯಾದವನಿಗೂ ಎಚ್ಚರ ಇರಬೇಕು. ಆ ಒಂದು ಪ್ರಶ್ನೆ ಬಂತು, ಜ್ಞಾನಿಗೆ ಕಾಮ ಬಂದರೆ ಏನಾಗುತ್ತೆ, ಅಜ್ಞಾನಿಗೆ ಕಾಮ ಬಂದರೆ ಏನಾಗುತ್ತೆ? ಅಜ್ಞಾನಿಗೆ ಕಾಮ ಬಂದರೆ ಏನು, ಜ್ಞಾನಿಗೆ ಕಾಮ ಬಂದರೆ ಏನು? ಆಚಾರ ಮಾತನ್ನು ಬರೀತಾರೆ. ಜ್ಞಾನಿಗೆ ಕಾಮ ಬಂದಾಗ ಅವನು ಕಂಡಂಥ ತತ್ವಜ್ಞಾನವನ್ನು ಮರೆತು ಬಿಡ್ತಾನೆ. ಅವನಿಗೆ ಉತ್ಪತ್ತಿಯಾದ ತತ್ವಜ್ಞಾನವನ್ನು ಮರೆತು ಬಿಟ್ಟು ಅವನು ಮಾಡಬಾರದ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾನೆ. ಇದು ಜ್ಞಾನಿಗೆ ಕಾಮ ಬಂದರೆ ಆಗೋ ರೀತಿ. ಅಜ್ಞಾನಿಗೆ ಕಾಮ ಬಂದರೆ ಜ್ಞಾನನೇ ಬಂದಿಲ್ಲ ಆದ್ದರಿಂದ ಬರದಂತಾಗಿ ಬಿಡುತ್ತೆ ಅಂತ. ಜ್ಞಾನನೇ ಬಂದಿಲ್ಲ ಆದ್ದರಿಂದ ಇದರ ಉತ್ಪಚ್ಛದತೆ ನಿವಾರಯತಿ, ಹುಟ್ಟತಕ್ಕಂಥ ಜ್ಞಾನ ಇವನಿಗೆ ಬ್ಲಾಕ್ ಆಗುತ್ತೆ, ಹುಟ್ಟಿದ ಜ್ಞಾನ ಅವನಿಗೆ ಹೋಗುತ್ತೆ. ಎಷ್ಟು ಅಪಾಯ ಇದೆ. ಸೌಭರಿಗಳ ಮುನಿಗಳ ಕಥೆಯಲ್ಲಿ ಅದನ್ನೇ ಹೇಳಿ, ದೊಡ್ಡ ಮುನಿಗಳು ಎಷ್ಟೋ ಸಾವಿರ ವರ್ಷಗಳ ತಪಸ್ಸು ಮಾಡಿದವರು, ಪಾಪ ಅಂತರ್ಜಲೇ ವಾರಿಕರಪ್ತ ಸಂಘ, ಯಮುನಾನದಲ್ಲಿ ಸ್ನಾನ ಮಾಡಬೇಕಾದ್ರೆ ಮೀನುಗಳ ದಾಂಪತ್ಯವನ್ನು ನೋಡಿದರು, ಮದುವೆ ಆಗಬೇಕು ಅಂತ ಅನಿಸ್ತು, ಹೊರಟೇ ಬಿಟ್ಟು. ಅಷ್ಟು ವರ್ಷಗಳ ಸಾಧನೆ ಒಂದು ದೃಶ್ಯವನ್ನು ಕಾಣುತ್ತಿರಲಿಕ್ಕೆ ಹೋಗಿಬಿಡುತ್ತೆ. ಎಷ್ಟು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶರೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಎಷ್ಟು ವಿಚಿತ್ರವಾದ ಕಾಮನೆಯನ್ನು ಅವರು ಹೊಂದಿದರು. ಮುಂದೆ ಅವರೇ ಆಮೇಲೆ ಎಲ್ಲ ಮದುವೆ ಆಗ್ತಾರೆ, ಎಲ್ಲ ಆಗುತ್ತೆ, ಆಮೇಲೆ ಹೇಳ್ಕೊತಾರೆ ಎಂಥ ಕೆಲಸ ಮಾಡಿದೆ ನೋಡಿದರ. ಓಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತೌರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಖ್ಯಾಪಿತಂ ಬ್ರಹ್ಮ ಚಿರಂ ಧೃತಂ ಯತ್. ನನ್ನ ವಿನಾಶವನ್ನು ನೋಡಿ ಅಂತ ಹೇಳ್ಕೊತಾರೆ, ನನ್ನ ವಿನಾಶವನ್ನು ನೋಡಿ ಎಂಥವನು ಹೇಗಾಗಿಬಿಟ್ಟೆ ನಾನೀಗ. ಚಿರಂ ಧೃತಂ ಯತ್ ಸಾವಿರಾರು ವರ್ಷಗಳ ಕಾಲದ ಬ್ರಹ್ಮಚರ್ಯವನ್ನು ಒಂದು ಕ್ಷಣ ಮಾತ್ರವೇ ಕಳ್ಕೊಂಡು ಬಿಟ್ಟೆ. ನನ್ನಂತೆ ನೀವು ಆಗಬೇಡಿ, ನನ್ನಿಂದ ಪಾಠ ಕಲೀರಿ ಅಂತ ಹೇಳಿದ. ಅಂದರೆ ಜಾನಿನೋ ನಿತ್ಯ ವೈರಿನ, ಕಾಮನೆ ಎಷ್ಟು ಭಯಂಕರವಾದ ದೃಷ್ಟಾಂತ. ಅದು ಗೆದ್ದವನು ದೊಡ್ಡ ಸಾಧನೆ ಮಾಡ್ತಾನೆ, ಗೆದ್ದವನು ಭಾರಿ ದೊಡ್ಡ ಸಾಧನೆ ಮಾಡ್ತಾನೆ. ಇದೆ ಅರ್ಜುನನಿಗೆ ಮಾತಾಡೋದಕ್ಕೆ ಅರ್ಥ ಇದೆ. ಅರ್ಜುನ ಆ ರೀತಿ ಗೆದ್ದವನು. ಅರ್ಜುನಿಗೆ ಮಾತಾಡಬೇಕಾದ್ರೆ ಅರ್ಜುನ ಅನೇಕ ಕಡೆಯಲ್ಲಿ ಸೋತಿದ್ದಾನೆ, ಗೆದ್ದು ಇದ್ದಾನೆ. ಅದೇ ಪ್ರಸಂಗ ನೋಡಬೇಕು ನಾವು. ಮೀನಿನ ದಾಂಪತ್ಯವನ್ನು ನೋಡಿ ವಿವಾಹದ ಯೋಚನೆ ಮಾಡಿದವರು ಸೌಭರಿಗಳು. ಆದರೆ ಅರ್ಜುನ ಸ್ವರ್ಗಕ್ಕೆ ಹೋಗಿರ್ತಾನೆ, ಜೀವಂತ ಸ್ವರ್ಗಕ್ಕೆ ಹೋದ ದಾಖಲೆ ಅರ್ಜುನನು, ಜೀವಂತವಾಗಿ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋದವರು ಮತ್ತೆ ಬರೋದಿಲ್ಲ ಅಂತ ಗ್ಯಾರಂಟಿ ಇರುತ್ತೆ ಅವರಿಗೆ, ಅದಕ್ಕೆ ಧೈರ್ಯ ಸ್ವರ್ಗಸ್ಥನ ಅಂತ ಕರೆದು ಪಾರಾಗಿ ಬಿಡ್ತಾರೆ. ಅರ್ಜುನ ಹಾಗಲ್ಲ, ಅಲ್ಲಿ ಹೋಗಿ ವಾಪಸ್ ಬರ್ತಾನೆ, ಭೂಲೋಕಕ್ಕೆ ಬರ್ತಾನೆ. ಅಲ್ಲಿ ಅರ್ಜುನ ನಾಲ್ಕು ವರ್ಷಗಳ ಕಾಲ ಕಳೀತಾನೆ, ಇನ್ನೊಂದು ವರ್ಷ, ಒಟ್ಟು 5 ವರ್ಷಗಳ ಕಾಲ ಸ್ವರ್ಗದಲ್ಲಿ ಇದ್ದವು. ಆಗ ಒಂದು ಸರ್ತೆ ಇಂದ್ರದೇವರು ನೋಡಿದರಂತೆ, ಉರ್ವಶಿಯನ್ನು ಕರೀತಾರೆ, ನೋಡು ಅರ್ಜುನ ಭೂಲೋಕದಿಂದ ಬಂದ ಮಹಾ ತೇಜಸ್ವಿಯಾದವನು, ಅವನಿಗೆ ಇವತ್ತು ನಿನ್ನ ನೃತ್ಯವನ್ನು ನೋಡ್ತಿರಬೇಕಾದ್ರೆ ನಿನ್ನ ಕಡೆಗೆ ಕಣ್ಣು ಹಾಕಿದ್ದವನು, ಬಹುಶಃ ನಿನ್ನ ಮೇಲೆ ಅಪೇಕ್ಷೆ ಇರಬಹುದು, ಹೋಗು ಅಂತ ಕಳಿಸಿಕೊಟ್ನಂತೆ. ಅವಳು ಹೋಗ್ತಾಳೆ ಅರ್ಜುನನ ಹತ್ರ. ಅರ್ಜುನ ನೋಡ್ತಾನೆ, ಎದ್ದ ತಕ್ಷಣ ನಮಸ್ಕಾರ ಮಾಡ್ತಾನೆ, ಓ ತಾಯಿ ಅಂತ ಕರೀತಾನೆ, ಅಮ್ಮ ಅಂತ ಮಾತಾಡಿಸ್ತಾನೆ. ಅವಳಿಗೆ ಆಶ್ಚರ್ಯ ಆಗಿ ಹೋಯಿತು, ಇದೇನು ನನ್ನನ್ನು ಯಾವ ರೀತಿ ಇರಿದ, ನನ್ನನ್ನು ಈ ರೀತಿ ಕರೆದವರೇ ಇಲ್ಲ ಅಂತ ಹೇಳ್ತಾಳೆ ಉರ್ವಶಿ. ಪಾಪ ಇಲ್ಲಿ ಬಂದ ನಾನಾಗಿ ಮೆಚ್ಚಿ ಹೋದ ಯಾವನೋ ನನ್ನ ಹಾಗೆ ಕರೆದಿಲ್ಲ, ಏನು ಹೀಗೆಲ್ಲ ಮಾತಾಡುತ್ತೆ ಅರ್ಜುನ ಅಂತ ಕೇಳಿದರೆ, ಇಲ್ಲ ಸತ್ಯವಾದ ಮಾತನ್ನಾಡ್ತೇನೆ ನಾನೀಗ, ಅರ್ಜುನ ನಿನ್ನನ್ನು ಮೆಚ್ಚಿ ನಾನು ಬಂದಿದ್ದೇನೆ, ನನಗದಿಲ್ಲ, ನಾನು ಮೆಚ್ಚಿ ಬಂದು ನೀನು ಮೆಚ್ಚಿರಬಹುದು, ನಾನು ನಿನ್ನನ್ನು ಮೆಚ್ಚಿ ಹಾಗೆ ಮಾಡಿದ್ದಲ್ಲ, ನಾನು ಯಾಕೆ ನೋಡ್ತಾ ಇದ್ದೆ ಹಾಗಿದ್ದರೆ, ನರ್ತನದ ಕಾಲಕ್ಕೆ ಯಾಕೆ ನಾನು ನೋಡ್ತಾ ಇದ್ದೆ ಹಾಗೆ. ಅದಕ್ಕೆ ಅರ್ಜುನ ಹೇಳಿದ್ದೇನೆ, ನೀನು ನೋಡಿದ್ದ ಉದ್ದೇಶ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ, ನಿನ್ನ ಬಗ್ಗೆ ತುಂಬ ನಾನು ಕೇಳಿದ್ದೆ, ನನ್ನ ವಂಶದ ತಾಯಿ ನೀನು ಅಂತ ಹೇಳಿದ್ದೆ. ವಂಶದ ತಾಯಿ, ನಾವು ಕುರುವಂಶದವರು, ಕುರುರಾಜ ಕುರುವಂಶದವರು, ಕುರುರಾಜ ಯಯಾತಿಯ ಮಗ, ಯಯಾತಿ ನಹುಷೋ ಯಯಾತಿ, ನಹುಷನ ಮಗ, ನಹುಷ ಆಯುವಿನ ಮಗ, ಆಯು ನೀ ಪುರೂರವರ ಮಗ, ಪುರೂರವನಿಗೆ ಆಯು ಮಗನಾಗಿ ಹುಟ್ಟಿದ್ದು ಉರ್ವಶಿಯಿಂದ ಹುಟ್ಟಿತ್ತು. ಅಂದರೆ ನಮ್ಮ ವಂಶದ ತಾಯಿ ನೀನು. ನಾನು ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಂತ ನೋಡಿದ್ದೆ ಹೊರತು ಇನ್ನೇನು ಅಲ್ಲ ಅಂತ ಹೇಳಿಬಿಡಿದೆ. ಮುತ್ತ ಅಜ್ಜಿಯಲ್ಲಿ ಯಾವ ಕಾಲದ ಅಜ್ಜನ ಹೇಳಕ್ಕೆ ವಂಶದ ಭಾರಿ ಭಾರಿ ಮೊದಲಿನವಳು. ಇನ್ನು ಹಾಗೆ ಇದ್ದಾಳೆ, ದೇವಲೋಕದ ಅಪ್ಸರಿ ಆದ್ದರಿಂದ ವಯಸ್ಸಿಲ್ಲೇ ಇಲ್ಲ ಅವಳಿಗೆ, ಅದೇ ರೀತಿ ಇದ್ದಾಳೆ. ಅದನ್ನು ನೋಡಿ ನಾನು ಭಕ್ತಿಯಿಂದ ಪ್ರೀತಿಯಿಂದ ಆ ರೀತಿ ನೀನು ನೋಡಿದ್ದೇನೆ ಹೊರತು ಕಾಮನೆಯಿಂದ ನೋಡಲೇ ಇಲ್ಲ ಅಂತ ಹೇಳುತ್ತೆ. ಅರ್ಜುನ ಯಾವ ಮಟ್ಟದಲ್ಲಿ ಕಾಮನಿಗ್ರಹ ಮಾಡೋದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಅರ್ಜುನ ಭಗವದ್ಗೀತೆಯನ್ನು ಕೇಳ್ತಕ್ಕ ಅರ್ಹತೆ ಪಡೆಯಲಿಕ್ಕೆ ಇದೇ ಕಾರಣ. ಈ ರೀತಿಯಲ್ಲಿ ಮಾತೃವಾತ್ಸಲ್ಯವನ್ನು ಅಷ್ಟು ಗೌರವವನ್ನು ಉರುವಶಿ ಬಗ್ಗೆ ಕೇಳ್ತಾರೆ. ಉರುವಶಿ ತ್ರಿಪುರ ಸುಂದರಿ ಅಂತ ಅದ್ವಿತೀಯ ಸುಂದರಿ ತಾನಾಗಿ ಹತ್ತಿರ ಬಂದರೆ ಅಮ್ಮ ಅಂತ ಕರೆದುಬಿಟ್ಟು ತೋರಿಸಿ ಅವಳು ಎಷ್ಟು ಹಠ ಮಾಡ್ತಾಳು ಅವಳು, ಏಕಾದಷ್ಟು ಒತ್ತಾಯ ಮಾಡ್ತಾಳೆ, ಕೇಳೋದಿಲ್ಲ ಅವಳು. ನೀನು ಶಾಪ ಕೊಡ್ತೀನಿ, ಕೊಡು ಶಾಪ ಕೊಡು, ಏನು ಯೋಚನೆ ಇಲ್ಲ, ನಾನು ಮಾತ್ರ ನೀನು ನೋಡಿದಷ್ಟು ಬದಲಾಗೋದೇ ಇಲ್ಲ. ಅರ್ಜುನ ದೊಡ್ಡ ಮಹಾವೀರ, ಆತ ಅವತ್ತಿನ ಬ್ರಹ್ಮಚರ್ಯ ಭಗವದ್ಗೀತೆಯನ್ನು ಕಿವಿಯಿಂದ ಕೇಳ್ತಕ್ಕಂಥ ಯೋಗ ಕೊಡ್ತಾ ಇದೆ. ಇವತ್ತು ಯಾರಿಂದ ಸಾಕ್ಷಾತ್ ಕೃಷ್ಣನ ಮುಖದಿಂದ ಡೈರೆಕ್ಟಾಗಿ, ಮತ್ತೆ ಬಂದು ಯಾರು ಮುಂದೆ ಒಂದು ಪರಂಪರೆಯಿಂದ ಬಂದಿದ್ದಲ್ಲ, ಡೈರೆಕ್ಟಾಗಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಶ್ರುತ ಡೈರೆಕ್ಟಾಗಿ ಕೇಳ್ತಾರೆ ಅಂತ ಕೇಳಿದರೆ ಇಂಥ ಪುಣ್ಯ ಅರ್ಜುನ ಎಲ್ಲಿಂದ ಬಂತು ಅಂದರೆ ಅವ ನಮಗೆ ಅರ್ಥ ಆಗುತ್ತೆ. ಆ ಊರು ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾಳೆ. ಅರ್ಜುನ ಆಗಲೂ ಏನು ಯೋಚನೆ ಮಾಡಬೇಡ, ನೀನು ಸಮಾಧಾನ ಆಯ್ತಾ, ನೀನು ಹೋಗ್ಬೋದು ಅಂತ ಹೇಳಿದರೆ ಹೊರತು ಶಾಪ ಹಿಂದೆ ತಗೊಂತ ಕೂಡ ಅನ್ನೋದಿಲ್ಲ. ಅದು ಎಂಥ ಶಾಪ ಕೊಡ್ತಾಳೆ, ಷಂಡೋಭವ ಅಂತ ಶಾಪ ಕೊಟ್ಲನ್. ಒಬ್ಬ ಪುರುಷನಿಗೆ ಅದಕ್ಕಿಂತ ಒಂದು ದುಃಖಕರವಾದ ಸಂಗತಿ ಇಲ್ಲ. ಅರ್ಜುನ ಅಮ್ಮನ ಏನು ಯೋಚನೆ ಮಾಡೋದಿಲ್ಲ, ಹೋಗು, ನಾನು ಆ ಶಾಪ ತೊಗೊಂಡು ದುಃಖ ಪಡೋದಿಲ್ಲ, ನನ್ನ ವ್ರತವನ್ನು ಉಳಿಸಿಕೊಂಡಿದ್ದು ಸಂತೋಷ ಪಡ್ತೇನೆ ಅಂತ ಹೇಳಿದ್ದೇನೆ. ನಿರಾಶಳ ಉರ್ವಶಿ ಹೊರಟು ಬಿಡ್ತಾಳೆ. ಆ ಇಂದ್ರದೇವರು ನೋಡ್ತಾರೆ, ಆಶ್ಚರ್ಯಪಟ್ಟರಂತೆ. ಇಂದ್ರದೇವ ಮೂಲ ರೂಪ, ಅರ್ಜುನ ಅವತಾರ ಅಷ್ಟೇ. ಬಹಳ ಹೆಮ್ಮೆ ಅನಿಸುತ್ತ ತನಗೆ, ಭಲೇ ಅರ್ಜುನ ಶಾಪವಂತ ಒಂದು ಯೋಚನೆ ಮಾಡಬೇಡ, ನಿನಗೆ ಇದು ಶಾಪ ವರವಾಗುತ್ತೆ ಅಂತ ಹೇಳಿಬಿಡ್ತಾರೆ. ನಮ್ಮ ಮನೆ ಕಡೆ ಅಂತ ನೋಡಿದ್ರೆ ಎಷ್ಟು ಮಾಡಿ ಮತ್ತೆ ಶಾಪ ಬಂತ ಅಷ್ಟೇನೆ, ಇದೆಲ್ಲ ದಡ್ಡತನ ಅಧ್ಯಯನ ಮಾಡ್ಕೊಂಡು ನಾ ತಿಳ್ಕೊಂಡ್ಬಿಡೋ ಅಜ್ಜನ ದಡ್ಡತನ ಮಾಡಿಬಿಟ್ಟ. ಅತಿ ವ್ರತ ಮಾಡ್ತೀವಿ ಅಂತ ಹಠ ಹಿಡಿಬಾರ್ದು, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಅತಿ ವ್ರತ ಅಂತ ಹಠ ಹಿಡಿಬಾರ್ದು. ನೋಡಿ ಏನಾಯ್ತು ಈಗ, ಮುಂದೆ ನೋಡಿ ಏನಾಯ್ತು ಅಂತ ಹೇಳ್ತಾರೆ. ಇಷ್ಟು ನೋಡಿದ್ರಲ್ಲ ಮುಂದೆ ನೋಡಿ ಏನಾಯ್ತು ಅವ್ರು ಹೇಳ್ತಾ ಇದ್ದೀನಿ, ವರವಾಗುತ್ತೆ ಶಾಪ ನಿನಗೆ. ಎಂಥ ನೀವು ಇದು ಒಂದು ಅಜ್ಞಾತವಾಸ ಕಾಲಕ್ಕೆ ನೀವು ಒಂದು ವರ್ಷ ಕಾಲ ಗುಪ್ತವಾಗಿರ್ಬೇಕಲ್ಲ, ನಿನ್ನಂಥ ಮಹಾವೀರ ಗುಪ್ತವಾಗಿರೋದು ಕಷ್ಟ. ಇವಳು ಶಾಪದನಿಗೆ ಅನುಗ್ರಹ ಆಗಿಬಿಡುತ್ತೆ. ಆ ಕಾಲದಲ್ಲಿ ಸಂಡನಂತೆ ಬೃಹನ್ನಡೆಯಾಗಿರು ನೀನಾಗ, ನೀನು ಯಾರೂ ಗುರು ತಿಳಿಯೋದಿಲ್ಲ. ಆ ವರ್ಷ ಮುಗಿಯುತ್ತೆ, ಶಾಪ ಹೋಗುತ್ತೆ, ವರವಾಯಿತು. ಆದ್ದರಿಂದ ನಾವು ತಪ್ಪನ್ನು ಮಾಡಿದ್ದೆ ಅಂತ ತಿಳ್ಕೊಳ್ಳೋದಲ್ಲ, ಸರಿ ಮಾಡಿದ್ದರ ಫಲ ತಪ್ಪು ಕಂಡಂತೆ ಕಂಡು ಉದ್ಧಾರಕ್ಕೆ ಕಾರಣ ಆಗಿಬಿಡುತ್ತೆ. ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಅಕಸ್ಮಾತ್ ಶಾಪ ಬಂದು ಯೋಚನೆ ಮಾಡಬೇಡಿ, ಅದು ಕಲ್ಯಾಣಕ್ಕೆ ಕಾರಣವಾಗುತ್ತೆ. ಇಂಥವನಿಗೆ ಮಾತು ಉಪದೇಶ ಮಾಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಯೋಚನೆ ಮಾಡಿ. ಬುದ್ಧಿವಂತನಿಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟರೆ ಎಷ್ಟು ಖುಷಿ ಆಯಿತು. ಅಂದರೆ ನಿದ್ದೆ ಹೊಡಿತಿರ್ತಾನಾಗಲೇ, ಎಂಥ ಮೇಷ ಗಂಟು ಬಿದ್ದರು ಇನ್ನೊಂದು ಪ್ರಾಬ್ಲಮ್ ಅಂತ ನನಗೆ ಇವರೇ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಮೇಷ್ಟ್ರೇ ಪ್ರಾಬ್ಲಮ್ ಅವನಿಗೆ ಪಾಪ. ಆದರೆ ಒಳ್ಳೆಯವನಿಗಾದರೆ ಅಷ್ಟು ಖುಷಿಯಾಗುತ್ತೆ. ಅರ್ಜುನನಿಗೆ ಇಷ್ಟೆಲ್ಲ ಹೇಳ್ತಾ ಹೋದರೆ ಎಷ್ಟು ಅರ್ಥ ಆಗುತ್ತೆ ಆತನಿಗೆ. ಅವರು ತಮ್ಮ ಜ್ಞಾನಮೇತೇನ ನಾನಿನೋ ನಿತ್ಯ ವೈರಿನ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ಅನಲೇನ ಚ. ಈ ಕಾಮರೂಪವಾದ ವೈರಿ ನಿತ್ಯ ವೈರಿಯಾದದ್ದು. ನಿತ್ಯ ವೈರಿ ಇದು ಹೇಗಿದೆ ಅಂದರೆ ದುಷ್ಪೂರ ಅನಲ. ಮತ್ತೆರಡು ಅಧ್ಯಕ್ಷಗಳು ಹಿಂದೆ ಮಹಾಶನೋ ಮಹಾಪಾಪ ಅಂತ ಹೇಳಿದ್ರು. ಮಹಾಶನೋ ಮಹಾಪಾಪ್ಮ, ಈಗ ದುಷ್ಪೂರ ಅನಲ ಅಂತ ಕರೀತಾರೆ. ದುಷ್ಪೂರ ಅಂದರೆ ಏನು? ಏನೋ ಕಾಮನೆ ಬಂದಿದೆ ಕೊಟ್ಟುಬಿಟ್ರಾಯ್ತು ಅಂತ ಕೇಳಿದರೆ ಇಲ್ಲ, ದುಷ್ಪೂರ ದುಃಖೇನ ಪೂರೈತು ಶಕ್ಯ. ಎಷ್ಟು ನೀವು ತುಂಬಿಸ್ತಾ ಹೋಗಿ ಕಾಮನ ತುಂಬೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಮಹಾಭಾರತವಾಗಿ ಉಲ್ಲೇಖ ಮಾಡ್ತಾರೆ ಕಾಮ ಎಂಥದ್ದು ಅಂದರೆ, ಒಂದು ತಗ್ಗು ಮುಚ್ಚಬಹುದು, ಒಂದು ತಗ್ಗಿರುತ್ತೆ ಏನೋ ಮಣ್ಣೆಣ್ಣೆ ಹಾಕಿ ಒಂದು ಕಷ್ಟಪಟ್ಟರೆ ಮುಚ್ಚಿಬಿಡಬಹುದು. ಇದು ನಾವು ಅನುಭವಿಸಿದ್ದೆ, ಮುಚ್ಚಬಹುದು ಅಂತ ಗೊತ್ತಿರುತ್ತೆ. ಆದರೆ ಕಾಮ ಅಂಥ ತಗ್ಗಲ್ಲ ಮುಚ್ಚಲಿಕ್ಕೆ ಅಂತ ಹೇಳುತ್ತಾರೆ. ಕಾಮ ಎಂಥದ್ದು ಅಂದರೆ ಪಾತಾಲಯವ ದುಷ್ಪೂರ ಮಾಮ್ಯ ಕ್ಲೇಶ ಯಶೇ ಸದಾ ಅಂತ ಮಹಾಭಾರತ ವಾಕ್ಯ ಉಲ್ಲೇಖ ಮಾಡ್ತಾರೆ. ಪಾತಾಲಯವ ದುಷ್ಪೂರ, ಅದು ಪಾತಾಳನ್ನು ಗೌಂಡವನ್ನು ತರ್ತೇನೆ ಅಂದರೆ ಯೋಚನೆ ಮಾಡಿ, ಪಾತಾಳನ ಗೌಂಡವನ್ನು ತರೋ ಸಾಧ್ಯ ಉಂಟಾ? ಇವತ್ತು ಸಣ್ಣ ಪುಟ್ಟ ತಗ್ಗುಗಳೆಲ್ಲ ಪಾತಾಳ ಲೋಕ, ಅತಾಳ ವಿತಾಳ ಸುತಾಳ ತಲಾತಾಳ ರಸಾತಾಳ ಮಹಾತಾಳ ಪಾತಾಳ ಅಂದರೆ ಅಲ್ಟಿಮೇಟ್ ಎಂಡರ್ ಒಂದು ಈ ಕಡೆಗೆ ಡೌನ್ ಹೊಡಿಸ್ತಾನೆ. ಅದನ್ನು ನೀವು ಮಣ್ಣಾಗಿ ತುಂಬಿಸೋಕೆ ಸಾಧ್ಯ ಉಂಟಾ? ಸಾಧ್ಯವಿಲ್ಲ. ಕಾಮ ಅಂದರೆ ಪಾತಾಳ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಬಿದ್ದವನು ಹಿಡಿದವನು ಪಾತಾಳಕ್ಕೆ ಹೋಗಿಬಿಡ್ತಾನೆ ಅಂತ. ಮುಚ್ಚಳಕ್ಕೆ ಎದ್ದು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ, ವಾಪಸ್ ಬರೋದೇ ಇಲ್ಲ ಅವನು. ಪಾತಾಳಯವ ದುಷ್ಪೂರ, ಆಚಾರ ಕೊಟ್ಟ ಪೂರ್ವವಾದಂತಹ ಮಹಾಭಾರತದ ಮೋಕ್ಷ ಧರ್ಮದ ವಾಕ್ಯ ಇರುವುದು. ಪಾತಾಳಯವ ದುಷ್ಪೂರ, ಪಾತಾಳದಲ್ಲಿ ತುಂಬಿಸಲಿಕ್ಕೆ ಅಸಾಧ್ಯವಾದದ್ದು. ಒಂದೇನೋ ಒಂದು ಉಪ್ಪು ಭಾರಿ ಉಪ್ಪು ನೀರಿದ್ರು ಕೂಡ ತುಂಬ ಸಕ್ಕರೆ ಹಾಕಿ ಅಡ್ಜಸ್ಟ್ ಮಾಡಬಹುದು. ಲೋಟದಲ್ಲ ತುಂಬಿಕೊಳ್ಳೇ ಇದ್ರೆ ಸಮುದ್ರನ ಯಾರು ಅಡ್ಜಸ್ಟ್ ಮಾಡೋಕ್ಕಾಗತ್ತೆ? ಸಮುದ್ರ ಎಷ್ಟು ಉಪ್ಪು ಹಾಕಿದ್ರೆ ಎಷ್ಟು ಸಕ್ಕರೆ ಹಾಕಿರಿ ಅನ್ನೋದು ಎಲ್ಲ ಹಾಳಾಗಿ ಹೋಗುತ್ತೆ. ಎಂಥ ಸಕ್ಕರೆಯನ್ನು ಮಿಂಜಾಕ್ತಕ್ಕಂಥ ಉಪ್ಪಲ್ಲಿದೆ. ಆ ದೃಷ್ಟಿಯೊಳಗೆ ಸಮುದ್ರ ನೀರನ್ನು ಸಿಹಿ ಮಾಡುತ್ತೆ ಎಂಬುದು ಎಷ್ಟು ಮೂರ್ಖತನವೋ, ಆ ರೀತಿ ಕಾಮಜತೆಯರ ಹೊಂದಾಣಿಕೆಯಿಂದ ಇದ್ದು ಅದನ್ನು ಸರಿಯಾದ ದಾರಿ ತರುತ್ತೇವೆ ಅಂತ ತಿಳ್ಕೊಂಡ್ರೆ ಅರ್ಥನೇ ಇಲ್ಲ. ಆ ಕಾಮ ತ್ಯಾಗ ಮಾಡಬೇಕೇ ಹೊರತು ಅದೇ ಹೊಂದಾಣಿಕೆ ಮಾಡ್ಕೊಳ್ಳಬಾರದು ಅಂತ ಹೇಳಿದ್ದ. ದುಷ್ಪೂರೇಣ ತುಂಬಿಸೋಕ್ಕಾಗೋದಿಲ್ಲ. ಇನ್ನೊಂದು ದೃಷ್ಟಾಂತ ಅನಲ. ಅನಲೇನಚ, ಅನಲ ಶಬ್ದಕ್ಕೆ ಹೊರಗಿನ ಅರ್ಥ ಬೆಂಕಿಯಂತೆ. ಕಾಮ ಬೆಂಕಿಯಂತೆ ಇದೆ, ಕಾಮಾಗ್ನಿ ಅಂತ ಕರೀತಾರೆ. ಕಾಮ ಬೆಂಕಿಯಂತೆ ಇದೆ. ಅದಕ್ಕೆ ಭಗ ಆಚಾರ ಅರ್ಥ ಕೊಡ್ತಾರೆ, ಅಪೂರ್ವಾದ ಅರ್ಥವನ್ನು ಹೇಳುತ್ತಾರೆ. ಅನಲ ಅಂದರೆ ಬೆಂಕಿ. ಹೌದು, ಬೆಂಕಿಗೆ ಅನಲ ಅಂತ ಯಾತಕ್ಕೆ ಹೆಸರು? ಬೆಂಕಿಗೆ ಅನಲ ಅಂತ ಯಾತಕ್ಕೆ ಹೆಸರು? ಅನೇಕರು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರ. ಈ ಯೋಚನೆ ಮಾಡಿದ್ರೆ ತಲೆ ಬಿಸಿ ಆಗುತ್ತೆ ಅಂತ ಅವ್ರ ಯೋಚನೆ. ಪಾಪ, ಸುಮ್ಮನೆ ಓದ್ಕೊಂಡು ಹೋಗೋದ್ಬಿಟ್ಟಿವೆಲ್ಲ ಯಾತಕ್ಕೆ ಅಂತ ನಮ್ಮ ಯೋಚನೆ. ಪಾಪ, ಅನಲ ಅಂತ ಯಾತಕ್ಕೆ ಕರೀತಾರೆ? ಅನಲ ಅಂದರೆ ಬೆಂಕಿ ಗೊತ್ತು, ಬೆಂಕಿಗೆ ಅನಲ ಅಂತ ಯಾತಕ್ಕೆ ಹೆಸರು ಹೋಗಲಿ? ಅಲ್ಲಿ ಆ ಪದದ ಅರ್ಥವನ್ನು ತೋರಿಸ್ತಾರೆ ಆಚಾರ್ಯ. ಅನಲ ಅಲಂ ಬುದ್ಧಿ ಎಷ್ಟು ನವಿದ್ಯತೆ ಸಹ ಅನಲಹ. ಅಲಂ ಅಂದರೆ ಸಾಕು ಅಂತ ಅರ್ಥ. ನವಿದ್ಯತೆ ಅಲಂ ಭಾವೋ ಎಷ್ಟ ಸಹ, ಸಾಕು ಅನ್ನೋ ಭಾವನೆಯೇ ಅದಕ್ಕಿಲ್ಲ, ಅದಕ್ಕೆ ಅನಲ ಅಂತ ಅದಕ್ಕೆ ಹೆಸರು. ಬೆಂಕಿ ಸುಡ್ತಾ ಇದೆ, ಒಂದಿಷ್ಟು ಮೇಣದ ಬಗ್ಗೆ ಇಟ್ಕೊಂಡ್ಬಿಡಿ ಸಾಕು, ಒಂದು ತನ್ನಗಟ್ಟೆ ಪೇಪರ್ ಇಟ್ಕೊಂಡು ಸುಡ್ತಾ ಹಾಗೆ ಒಂದೊಂದೇ ಇಡ್ತಾ ಹೋಗಿ, ಹೋಗ್ತಾ ಇರತ್ತೆ ಎಷ್ಟು ಸುಟ್ಟರು ಹಾಗೆ ಇರುತ್ತೆ. ಆ ಪ್ರಕಾರ ಏನು ವ್ಯತ್ಯಾಸ ಆಗೋದಿಲ್ಲ, ಬೆಂಕಿ ಸಿಕ್ಕಿ ಏನೇನು ಕಡಿಮೆ ಆಗೋದಿಲ್ಲ. ಅದಕ್ಕೆ ಅಲಂಬುದ್ಧಿನೇ ಅದಕ್ಕಿಲ್ಲ, ಅದಕ್ಕೆ ಅನಲ ಅಂತ ಹೆಸರು. ಅಂದರೆ ಅನಲ, ಬೆಂಕಿಗೆ ಅನಲ ಅಂತ ಯಾತ ಕರೀತಾರೆ ಅಂತ ಹೇಳಿದ್ರೆ ಒಳ್ಳೆ ದೃಷ್ಟಾಂತ. ಅನಲ, ಅದಕ್ಕೆ ಅಲಂಬುದ್ಧಿ ಇಲ್ಲವೇ ಇಲ್ಲ. ಕಾಡುಗಿಚ್ಚು ಹೇಗೆ ಸುಡುತ್ತೆ? ಒಂದೇ ಒಂದು ಕಿಡಿ ಸಾಕಂತ ಇಡೀ ಕಾಡನ್ನು ಭಸ್ಮ ಮಾಡಿಬಿಡುತ್ತೆ. ಎಷ್ಟು ಬೆಳೀತಾ ಹೋಗುತ್ತೆ ಯೋಚನೆ ಮಾಡಿ. ಆ ದೃಷ್ಟಿಯಿಂದ ಕಾಮವನ್ನು ಅಗ್ನಿ ಅಂತ ಕರೆದಿದ್ದು, ಅನಲ ಅಂತ ಕರೆದಿದ್ದು, ಅದಕ್ಕೆ ಅಲಂಭಾವನೆ ಇಲ್ಲ, ಅಲಂಭಾವನೆ ಇಲ್ಲ. ಎಷ್ಟು ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿರಿ, ಬೇಕಾದರೆ ಸಾಕೊಳ್ಳೋದಿಲ್ಲ, ಮತ್ತೆ ಮಧ್ಯಾಹ್ನಕ್ಕೆ ಬೇಕಲ್ಲ ಅಂತ, ಮತ್ತೆ ಸಾಯಂಕಾಲಕ್ಕೆ ಬೇಕಲ್ಲ. ಯಾಕೆ ಗೊತ್ತು, ಅಲಂಭಾವ ಅಂದರೆ ಹೆಸರೇ ಇಲ್ಲ ಅದರೊಳಗೆ. ಜೀವನ ಪೂರ್ತಿಯಾಗಿ ಕಾಡ್ತಾನೆ ಇರುತ್ತೆ, ಅದಕ್ಕೆ ಕೊನೆ ಇಲ್ಲದ ಭಾವವಾದ್ದರಿಂದ ಅನಲ. ಊಟದ ಬಗ್ಗೆ ಆಗಬಹುದು, ವಸ್ತುವಿನ ಬಗ್ಗೆ ಆಗಬಹುದು. ಮನುಷ್ಯರೋದನ ಮನೆ ನೋಡಿಬೇಕಾದ್ರೆ ಬೇಕಾದಷ್ಟು ಇಟ್ಕೊಂಡಿರ್ತಾರೆ, ಬಿಟ್ಬಿಡಿ, ಬೇಡವಾದಷ್ಟು ಎಡ್ ಡಂಪ್ ಮಾಡಿಬಿಡ್ತಾರೆ ಲೆಕ್ಕ ಹಾಕಿ ನೋಡೋಣ. ಅದೇ ಮೂರು ಕಾಲು ಬರೋದು, ಒಂದೇ ಕಾಲು ಇರುತ್ತೆ ಸರಿ. ಪಾಪ ಸಿಲ್ ಹಾಗೆ ಇಟ್ಕೊಂಡಿರ್ತಾನೆ, ಬಿಡೋದಿಲ್ಲ, ಕೆಲಸಕ್ಕೆ ಬರುತ್ತೆ ಬಿಡಿ, ಯಾವಾಗ ಒಂದು ಕಾಲಕ್ಕೆ ಹೊರಗಾಕ ಮನಸ್ಸು ಬರೋದಿಲ್ಲ, ಏನೋ ಒಂಥರ ಅಟ್ರಾಕ್ಷನ್ ಆದ್ರೆ ಇಟ್ಕೊಂಡಿರ್ತಾರೆ, ಬಿಟ್ಬಿಡಿ ಬೇಡವಾದ ಡಂಪ್ ಮಾಡಿಬಿಡ್ತಾರೆ ಲೆಕ್ಕ ಹಾಕಿ ನೋಡೋಣ. ಅದೇ ಮೂರು ಕಾಲು ಬರೋದು ಒಂದೇ ಕಾಲಿರುತ್ತೆ, ಸರಿ ಪಾಪ ಸಿಲ್ ಹಾಗೆ ಇಟ್ಕೊಂಡಿರ್ತಾನೆ ಬಿಡೋದಿಲ್ಲ, ಕೆಲಸಕ್ಕೆ ಬರುತ್ತೆ ಬಿಡಿ ಯಾವ್ದಾರ ಒಂದು ಕಾಲಕ್ಕೆ, ಹೊರಗಾಕ ಮನಸ್ಸು ಬರೋದಿಲ್ಲ, ಏನೋ ಒಂಥರ ಅಟ್ರಾಕ್ಷನ್ ಅದ್ರ ಮೇಲೆ. ಕೊನೆ ಆಂಟಿಕ್ ಅಂತ ತಿಳ್ಕೊಂಡ್ಬಿಡ್ತಾರೆ, ಮುತ್ತಾದನ ಕಾಲಕ್ಕೆ ನಮ್ಮ ತಾತನ ತಂದು ತಿಳ್ಕೊಂಡು ಮತ್ತೆ ಅದನ್ನು ಕಾಪಾಡೋ ಒಂದು ದುರ್ದ ಯೋಚನೆ ತಲೆಯಲ್ಲಿ ಹಾಕೊಂಡ್ಬಿಡ್ತಾರೆ. ಮನುಷ್ಯ ಬಿಡೋ ಬುದ್ಧಿ ಬರೋದೇ ಇಲ್ಲ, ಎಷ್ಟು ಬೆಲೆ ಬರುವುದು ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಈ ಕಾಮವನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲದ್ದು. ಅಂಥ ಕಾಮ ನಮಗೆ ವೈರಿಯಾಗಿ ಕಾಡಿದರೆ ಯಾವಾಗ ನಾವು ಉದ್ಧಾರವಾಗಲಿಕ್ಕೆ ಸಾಧ್ಯ? ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿನ ಕಾಮರೂಪೇಣ ಕೌಂತೇಯ. ಕಾಮರೂಪದ ಶತ್ರು, ಶತ್ರು ಬಯಕೆಯ ರೂಪದಲ್ಲಿ ನಮ್ಮ ಪ್ರವೇಶ ಮಾಡಿದ್ದಾನೆ ಅಂತ. ಬಯಕೆಯ ರೂಪದಲ್ಲಿ ಪ್ರವೇಶ ಮಾಡಿರತಕ್ಕಂಥ ಶತ್ರು ಇದು ದುಷ್ಪೂರ ಮತ್ತು ಅನಲ. ಮಹಾಶನ, ಮಹಾಪಾಪ್ಮ, ದುಷ್ಪೂರ, ಅನಲ, ಈ ನಾಲ್ಕು ಮಾತು. ವೈರಿ ನಿತ್ಯ ವೈರಿ, ಇಷ್ಟು ಪರಿಚಯ ಮಾಡಿಕೊಂಡ್ರೆ ಕಾಮದ ವಿಶ್ವರೂಪವನ್ನೇ ಮುಂದಿಟ್ಟಂತೆ ಆಯಿತು. ಇಂಥ ಕಾಮವನ್ನು ಗೆಲ್ಲೋದಂದ್ರೆ ಸಾಮಾನ್ಯವಾದದ್ದಲ್ಲ, ಅದನ್ನು ಅನುಭವಿಸ್ತಾ ಹೋದರೆ ಹೆಚ್ಚಾಗುತ್ತೆ ಅಂತ ಅರ್ಥ. ಅದಕ್ಕೆ ಯಯಾತಿ ರಾಜ ತನ್ನ ಅನುಭವವನ್ನು ಹೇಳ್ತಾನೆ. ಹಿಂದೆ ಕೇಳಿದ್ದೇವೆ ಯಯಾತಿ ರಾಜ ಕಾಮದ ಅನುಭವ ಎಷ್ಟು ವಿಚಿತ್ರವಾದದ್ದು ಅಂತ ಹೇಳೋದಕ್ಕೆ ಭಾರತ, ಮಹಾಭಾಗವತ ಎಲ್ಲದರಲ್ಲೂ ಕಥೆ ಬರುತ್ತದೆ. ಅವನಿಗೆ ಶುಕ್ರಾಚಾರ್ಯರ ಶಾಪ ಬಂತು, ಅಕಾಲದಲ್ಲಿ ಅವನಿಗೆ ವೃದ್ಧಾಪ್ಯ ಬಂತು, ಅಕಾಲದ ವೃದ್ಧಾಪ್ಯ, ಇನ್ನು ತರುಣ ವೃದ್ಧಾಪ್ಯ ಬಂದು ಹೋಯಿತು ಶಾಪದಿಂದ. ತಕ್ಷಣ ತುಂಬ ದುಃಖಪಟ್ಟ ಶುಕ್ರಾಚಾರ್ಯ, ಯೋಚನೆ ಆಯ್ತು. ಆಮೇಲೆ ತಾನು ಶಾಪ ಕೊಡೋದು ಅಳಿಯನಿಗೆ ಪಾಪ, ಮಗಳು ಚಿಕ್ಕವಳು ಅಳಿಯನೇ ಬದುಕಾದ ಶಾಪ ಕೊಟ್ಟುಬಿಟ್ಟ. ಆ ಶಾಪ ತರಗೆ ಕೊಟ್ಕೊಂಡಾಗಾಯ್ತು, ಮಗಳು ದುಃಖ ಪಡ್ತಾಳೆ ತಮಗೆ ದುಃಖ ಆದಾಗಾಯ್ತಲ್ಲ. ಈಗ ಅವಳು ಯೋಚನೆ ಮಾಡಿದ್ರಂತೆ, ಆ ಶಾಪ ಕೊಟ್ಟಾಯ್ತು ಏನೋ ಮಾಡೋಕ್ಕಾಗೋದಿಲ್ಲ, ಆದರೆ ಅದಕ್ಕೊಂದು ಪರಿಹಾರ ಕೊಡ್ತೇನೆ ಅಂತ ಹೇಳಿ. ನೋಡು ಯಯಾತಿ, ನಿನಗೆ ಈಗ ವೃದ್ಧಾಪ್ಯ ಬಂದಿದೆ ಶಾಪದಿಂದ, ನಿನಗೊಂದು ಅನುಗ್ರಹ ವರ ಮಾಡಿಕೊಡ್ತೇನೆ. ಯಾರು ಇಷ್ಟಪಟ್ಟರೆ ತರುಣರು ಅವರಿಗೆ ವೃದ್ಧಾಪ್ಯವನ್ನು ಕೊಟ್ಟು ಅವರ ತಾರಣ್ಯ ನೀನು ತಗೊಳ್ಬಹುದು ಅಂತ ಹೇಳಿಬಿಟ್ಟು ಈ ಮಟ್ಟಿಗೆ ಪ್ರಾವಿಡೆನ್ಸ್ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಮ್ಯೂಚುವಲ್ ಎಕ್ಸ್ಚೇಂಜ್ಗೆ ಅವಕಾಶ ಕೊಟ್ಟರೆ ಹಾಗೋ ಆಯ್ತು, ಅವನು ಯಾರು ಬಂದರೆ ಬೇಕಾದ್ರೆ ಹೋಗ್ಬೋದೆ, ಈ ಮ್ಯೂಚುವಲ್ ಕಾನ್ಸೆಪ್ಟು ಅದರಲ್ಲಿ ಕಾಣುತ್ತೆ. ಇನ್ನೊಬ್ಬರು ಬಂದರೆ ನೀವು ಹೋಗ್ಬೋದು ಅಷ್ಟೇ, ನೀನು ವಾಪಸ್ ಬರ್ಬೋದು. ತಕ್ಷಣ ಆತ ಆಯಿತು ಅಂತ ಅವರಿವ್ರನ್ನ ಯಾಕೆ ಕರಿಬೇಕು, ಅದನ್ನು 5 ಜನ ಮಕ್ಕಳಿದ್ದರಲ್ಲ ಕರೀತಾನೆ ಅವರನ್ನು, ಕರೆದ್ಬಿಟ್ಟು ಯಾರು ತಗೋತೀರಿ ವೃದ್ಧಾಪ್ಯವನ್ನು, ಯಾರು ನನಗೆ ತಾರಣ್ಯ ಕೊಡ್ತೀರಿ ಅಂತ ಹೇಳಿದಾಗ ಯದು ತುರ್ವಸು ದೃಶ್ಯ ಅನು ಮೊದಲು 4 ಜನ ಒಪ್ಪಲಿಲ್ಲ. ಅದು ಕೊನೆಯ ಪುರು ಹೇಗೆ ಮಹಾಭಾರತ ಉಪಾಖ್ಯಾನ ವಿಸ್ತಾರವಾದ ಕಥೆ ಬರುತ್ತೆ ಅಲ್ಲಿ ನೋಡೋಣಂತೆ. ಚಿಕ್ಕದಾಗಿ ಹೇಳೋದಷ್ಟೇ, ಅವನಿಗೆ ಪೂರು ಬರ್ತಾನೆ, ಅಪ್ಪ ನಾನು ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಅವನು ಯೌವನ ತಗೊಂಡು ವೃದ್ಧಾಪ್ಯ ಕೊಟ್ಬಿಡ್ತಾನೆ. ಅವನಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ, ಅವನು ಮುದುಕನಾದ ಹುಡುಗನಾಗಿಬಿಟ್ಟ. ಅನೇಕ ದಿವಸ ಆಯಿತು, ಮತ್ತೆ 1000 ವರ್ಷಗಳ ಕಾಲ ಸಂಸಾರವನ್ನು ಮುಂದುವರಿಸಿದ. ಕೊನೆಯ ಒಂದು ದಿವಸ ಕರೆದ ಪುರುವನ್ನು, ಕರೆದು ಮಹಾಪುರು ಅಂತ ಕರೆದ. ಏನು ಅಂತ ಕೇಳಿದರೆ, ನೋಡು ನೀನು ಯೌವನ ವಾಪಸ್ ತೊಗೊಂಡ್ಬಿಡು ಅಂತ ಹೇಳಿದೆ. ವಾಪಸ್ ತೊಗೊಂಡ್ಬಿಡು, ಯಾಕೆ ನೀನು ಯೌವನ ಬೇಕು ಅಂತ ಕೇಳಿದ್ದೀಯಲ್ಲ. ಹೌದು, ನಾನು ಮತ್ತೆ ತಿಳ್ಕೊಂಡಿದ್ದೆ, ಆ ಕಾಲದಲ್ಲಿ ವೃದ್ಧಾಪ್ಯ ಬಂತು, ಅದಕ್ಕೆ ಇನ್ನೂ ನನಗೆ ಅನೇಕ ಅಪೇಕ್ಷೆಗಳಿತ್ತು. ವೃದ್ಧಾಪ್ಯ ಬಂದಿರೋ ತೊಂದರೆಯಾಯಿತು, ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ಯೌವನ ಇದ್ದಿದ್ದರೆ ನನ್ನ ಆಸೆ ಮುಗಿತಾ ಇತ್ತು ಅಂತ ಕೂಡ ಯೌವನ ತಗೊಂಡೆ. ಈಗ ನೋಡಿದೆ ಇಷ್ಟು ದಿವಸ ಯೌವನ ಅನುಭವಿಸಿದರೂ ಕೂಡ ನನ್ನ ಯೌವನ ಇನ್ನು ಅನುಭವಿಸ್ತಾ ಇದ್ದೆ ಯೌವನವನ್ನು, ಆದರೆ ಕಾಮದ ಬಗ್ಗೆ ನನ್ನ ಆಸಕ್ತಿ ಸ್ವಲ್ಪವೂ ಕಡಿಮೆ ಆಗೇ ಇಲ್ಲ ಅಂತ ಹೇಳಿಬಿಟ್ಟು. ಏನೂ ಕಡಿಮೆ ಆಗಿಲ್ಲ, ಮತ್ತೇನು ಮಾಡಬೇಕಾಗಿದ್ದರೆ ನನಗೆ ಅರ್ಥ ಆಯಿತು ಇದು ಅನುಭವದಿಂದ ಕಡಿಮೆ ಆಗೋದೇ ಇಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿಬಿಡ್ತ. ಅನುಭವದಿಂದ ಕಡಿಮೆ ಆಗೋದೇ ಇಲ್ಲ. ನಜಾತು ಕಾಮ ಕಾಮಾನ ಉಪಭೋಗೇನ ಶಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ. ಅನುಭವದ ಮಾತಿದು, ಎಷ್ಟೋ ಕಡೆ ಶೋಕ ಬರುತ್ತೆ. ಭಾರತ, ಭಾಗವತ, ಅನೇಕ ಪುರಾಣಗಳಲ್ಲಿ ಶೋಕ ಮರುಸ್ಮೃತಿಯಲ್ಲಿ ಶೋಕ ಬರುತ್ತೆ. ಬರೀ ಎಲ್ಲರಿಗೂ ಕೂಡ ನಿತ್ಯ ಮರಣಕ್ಕೆ ಬೇಕಾದಂಥ ಮಾತು. ನಜಾತು ಕಾಮ ಕಾಮಾನ ಉಪಭೋಗೇನ ಶಮ್ಯತಿ ಕಾಮಾನ ಉಪಭೋಗೇನ ಕಾಮ ಜತಾತ್ ನಾ ಜಾತು ಶಮ್ಯತಿ. ಕಾಮ ತಾನು ಬಯಸಿದ ವಸ್ತುವನ್ನು ಪಡೆಯೋದರಿಂದ ಎಂದೂ ಶಾಂತವಾಗೋದಿಲ್ಲ. ಅಷ್ಟಾದರೆ ಪುಣ್ಯ, ಇನ್ನೇನಾಗುತ್ತೆ ಗೊತ್ತಾ? ಹವಿಷ ಕೃಷ್ಣವರ್ತ್ಮೇವ ಭೂಯೇ ವಾಭಿವರ್ಧತೆ. ಅದಿನ್ನೂ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು. ಬೇಕಾದ ವಸ್ತು ಸಿಗ್ತಾ ಹೋಗಿಬಿಟ್ರೆ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಮಕ್ಕಳಲ್ಲೇ ಕೇಳಿ, ಏನೋ ಕೇಳ್ತಾರೆ, ಕೊಡೋದಕ್ಕೆ ಕೊಡಿಸ್ಬಿಡ್ತಾರೆ, ಮತ್ತೊಂದು ಕೇಳ್ತಾನೆ ಕೊಡಿಸ್ಬಿಡ್ತಾರೆ, ಮತ್ತೊಂದು ಕೇಳ್ತಾನೆ ಕೊಡಿಸ್ಬಿಡ್ತಾನೆ, ಆಮೇಲೆ ಇನ್ನೂ ಕೇಳಕ್ಕೆ ಶುರು ಮಾಡ್ತಾನೆ ಮತ್ತೊಂದು ಮತ್ತೊಂದು. ಎಷ್ಟೇ ಕೊಡಿಸ್ಬೇಕು ಅಂತ ಕೇಳಿದ್ರೆ ಮತ್ತೆ ಕೇಳ್ತಾರೆ, ಮತ್ತೆ ಕೊಡಿಸ್ತಾ ಇದೆಯಲ್ಲ ಮತ್ತೆ, ಅದೇ ಆರ್ಗ್ಯುಮೆಂಟ್ ಅವ್ರಿಗೆ. ಈ ಕೊಡಿಸೋ ಕಂಟಿನ್ಯೂ ಮಾಡೇ ಕೇಳೋಕ್ಕೂ ಕಂಟಿನ್ಯೂ ಮಾಡಿದೆ ಅಂತ ಹೇಳ್ಬಿಡ್ತಾನೆ. ಕೊನೆ ಏನೇ ನಾವು ಮಾಡಿ ಆಗೋದೇ ಇಲ್ಲ. ಹೇಗೆ ನಾವು ಕೇಳಿದವರು ಕೊಡ್ತಾ ಕೊಡ್ತಾ ಹೋದರೆ ಸ್ಟಾಪ್ ಮಾಡೋಕ್ಕೆ ಆಗೋದೇ ಇಲ್ಲ ಅದನ್ನು. ಮತ್ತೇನು ಮಾಡಬೇಕು ಅದನ್ನು, ಏನು ಮಾಡಬೇಕು? ಬೆಂಕಿಗೆ ಬೆಂಕಿ ಅರಸಕ್ಕೆ ಪೆಟ್ರೋಲ್ ಹಾಕಿದಾಗುತ್ತೆ ಅಂತಾರೆ. ಬೆಂಕಿ ಅರಸ ಪೆಟ್ರೋಲ್ ಹಾಕಿದರೆ ಏನಾಗಬೇಕು ಯೋಚನೆ ಮಾಡಿ, ಎಷ್ಟು ಭಯಂಕರವಾದ ದುಷ್ಪರಿಣಾಮ ಆಗಬಹುದು. ಆದ್ದರಿಂದ ಕಾಮನೆಗಳು ಬಂದಾಗ ಅದರ ಪೂರೈಕೆಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕಂತೆ, ಆ ವಿತ್ರ ಮಾಡಿಕೊಳ್ಳಿ. ಬೆಂಕಿ ಉರಿತಾ ಇರುತ್ತೆ, ಸೌದೆ ತೆಗಿತಾ ತೆಗಿತಾ ಹೋಗಿ, ಅದಕ್ಕೆ ತೆಗಿತಾ ಆರು ಹೋಗಿಬಿಡುತ್ತೆ. ಸೌದೆ ಇರ್ತಾ ಇರ್ತಾ ಹೋಗಿ ಬೆಳೀತಾ ಹೋಗು. ಉಪಭೋಗೇನ ನಶಾಮ್ಯತಿ, ಆದರೆ ತ್ಯಾಗೇನ ಶಾಮ್ಯತಿ. ತ್ಯಾಗದಿಂದ ಶಮನವಾಗುತ್ತೆ ಹೊರತು ಭೋಗದಿಂದ ಶಮನವಾಗೋದಿಲ್ಲ. ಇದು ನಾನು ಕಲಿತ ಪಾಠ. ಅದರಿಂದ ಯೌವನ ವಾಪಸ್ ತಗೊಂಡು ವೃದ್ಧಾಪ್ಯ ಕೊಡು ಅಂತ ತಗೊಂಡ್ಬಿಟ್ಟಂತೆ. ಇದು ಯಾರೋ ಹೇಳಿದ ಮಾತಾಗಿದ್ದರೆ ಏನೋ ಅನುಭವ ಇಲ್ಲ ಅಂತ ಹೇಳಬೇಕಾಗಿತ್ತು. ಒಬ್ಬ ಯಯಾತಿ ರಾಜ ಅವನು ಚಕ್ರವರ್ತಿಗಳ ಸಾಲಿಗೆ ಸೇರಿದವು. ಅಂಥವನ ಅನುಭವ ಮತ್ತೆ ಮತ್ತೆ ತೀರ್ಮಾನ ಮಾಡಿ ಹೇಳಿದ ಮಾತದ ಒಂದು. ಅದಕ್ಕೆ ಅನಲ ಅಂತ ಕರೆದಿದ್ದು. ಕಾಮವನ್ನು ಅನಲ ಅಂತ ಕರೆದ ಮಾತು ಹವಿಷ ಕೃಷ್ಣವರ್ತನೇವ. ಅದೇ ದೃಷ್ಟಾಂತ. ಕೃಷ್ಣವರ್ತ ಅಂದರೆ ಅನಲ. ಸಕೃಷ್ಣವರ್ತ್ನ ವಿಜಯೇನ ಯುಕ್ತೋ ಬುಹುರ್ಮಹಾಹೇತಿ ಧರೋಪ್ರಭೃಷ್ಯ ಹಾಕಿಡ್ತೇವಲ್ಲ, ಕೃಷ್ಣವರ್ತ್ನ ಅಂದರೆ ವನ್ನಿ ಅಗ್ನಿ ಅಂತ ಅರ್ಥ. ಆ ದೃಷ್ಟಿಯಿಂದ ಇದು ಸರಿಯಲ್ಲ ಅರ್ಜುನ. ಜ್ಞಾನಿಯನ್ನೇ ಹೀಗೆ ಮಾಡಬೇಕಾದ್ರೆ ಅಜ್ಞಾನಿಯ ಪರಿಸ್ಥಿತಿ ಹೇಗಿರಬೇಕು ಈಗ, ಆ ಯೋಚನೆ ಬಿಟ್ಟುಬಿಡು ಅಂತ ಹೇಳಿದ್ದೆ. ಪುರಾಣ ಪುಣ್ಯ ಕಥೆ ಕೇಳಿದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ವಿಶ್ವಾಮಿತ್ರ ಕಥೆ ಕೇಳ್ತಾನೆ, ನಕ್ಕು ಬಿಡ್ತಾನೆ. ಓ ಮೇನಕ್ಕೆ ಬಂದಾಗ ಇವರು ತಪಸ್ಸು ಹಾಳಾಗೋಯ್ತು, ಇನ್ನು ಯಾರ್ಯಾರು ಇಂಥ ಕಥೆ ಲಿಸ್ಟ್ ಮಾಡ್ಕೊಂಡಿರ್ತಾನೆ ಅವೆಲ್ಲ ಹೇಳ್ತಾ ಹೋದ ನೋಡಿದ್ರೆ ಇಂಥವ್ರು ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ತಮಾಷೆ ತಿಳ್ಕೊಂಡ್ಬಿಡ್ತಾನೆ. ಭಗವದ್ಗೀತೆ ಹೇಳ್ತಾ ಇದೆ, ಜ್ಞಾನಿಗಳ ಪರಿಸ್ಥಿತಿ ಹೀಗಾಯಿತು ಅಂದ ಮೇಲೆ ನಮ್ಮ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿರೋದು. ಅದನ್ನು ಅಮೆರಿಕದ ಮೇಲೆ ಹಾಕಿದ್ರಲ್ಲ ನಮ್ಮ ದೇಶದ ಗತಿ ಅನ್ನೋತ್ತಾರಲ್ಲ ಆಟ ಇತ್ತು ಈಗ. ಅದನ್ನೇ ಇದೆಲ್ಲ ದೊಡ್ಡಣ್ಣ ಅಂತ ಕರೀತಾರೆ ನೋಡಿ. ಅದನ್ನೆಲ್ಲ ಕೂಡ ಇಡೀ ಇದರೊಳಗೆ ಬಡಿ ಭಾರಿ ಅತ್ಯಂತ ಪ್ರಬಲವಾದ ರಾಷ್ಟ್ರ ಅದು. ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ವಹಿಸ್ತಕ್ಕಂಥ ರಾಷ್ಟ್ರ ಅದು. ಇವತ್ತು ನಾವೇ ನಮ್ಮ ಇಂಡಿಯಾದಲ್ಲಿ ಆ ರೀತಿಯಾಗಿ ಯೋಚನೆ ಮಾಡ್ತೀನಿ. ಮೊದಲಿಂದ ಎಂಥ ಜನ ಹೀಗೆ ಬಿತ್ತು ಅಂದ್ಬಿಡು, ಸುಮ್ಮನೆ ಆಗಿಬಿಡೋದು. ಅಲ್ಲಿ ಬಿದ್ದಿದ್ದು ಜನ ಭಾರಿ ಗಾಬರಿ ಆಗಿಬಿಟ್ಟಿದ್ದಾರೆ. ಅಲ್ಲೇ ಬಿದ್ದರೆ ನಮಗೆ ತೇರಬೇಕು ಅಂತಾರೆ. ಆ ಥರ ಅಮೆರಿಕಾದಂಥ ರಾಷ್ಟ್ರವನ್ನು ತತ್ತರಿಸಿ ಹೋಗಿರಬೇಕಾದ್ರೆ ಇವತ್ತು ನಮಗತಿ ಏನು ಅಂತ ನಾವು ದೇಶದ ಬಗ್ಗೆ ಯೋಚನೆ ಮಾಡೋ ಹಾಗೆ ಅಂಥ ಮಹಾನುಭಾವರಾದ ಜ್ಞಾನಿಗಳ ಪರಿಸ್ಥಿತಿ ಹಾಗಾದಾಗ ನಮ್ಮ ಸ್ಥಿತಿ ಏನು ಅಂತ ಯೋಚನೆ ಮಾಡಿ ಅನ್ನೋದು ಭಗವದ್ಗೀತೆಯ ಸಂದೇಶ. ದುಷ್ಪೂರೇನ ಅನಲೇನ ಚ. ಸರಿ, ಏನು ಮಾಡಬೇಕಾಗಿದ್ರೆ? ಆಗ ಒಂದು ಪ್ರಶ್ನೆ ಬಂದು, ಈ ಕಾಮ ಎಲ್ಲಿ ವಾಸ ಮಾಡುತ್ತೆ ಅಂತ ಮುಂದಿನ ಪ್ರಶ್ನೆ. ಈ ಕಾಮದ ವಾಸಸ್ಥಾನ ಏನು? ಆಚಾರ್ಯ ಭಾಷೆ ಅವತಾರಿಕೆ ಕೊಡ್ತಾರೆ. ವಧಾರ್ಥಂ ಶತ್ರೋಹೋ ಅಧಿಷ್ಠಾನ ಮಾಹ. ಶತ್ರು ಇದ್ದಾನೆ ಅಂತ ಗೊತ್ತಾಯಿತು. ಅವ್ರು ಎಲ್ಲಿದ್ದಾರೆ? ಅವ್ರು ಹುಡುಕ್ತಾರಲ್ಲ, ಹುಡುಕ್ತಿದ್ದಾರೆ, ಎಲ್ಲಿದ್ದಾನೆ ಬಚ್ಚಿಟ್ಕೊಂಡಿದ್ದಾನೆ, ಹುಡುಕ್ತಾ ಇದ್ದಾರಲ್ಲ, ಲೊಕೇಟ್ ಮಾಡಬೇಕು ಅವನನ್ನು. ಎಲ್ಲಿದೆ ಶತ್ರು ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಶತ್ರು ಎಲ್ಲಿದೆ ಗೊತ್ತಾ ಅರ್ಜುನ? ಇದು ಹಿಂದೆ ಹೇಳಿದ್ದಾನೆ, ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೆ ರಾಗದ್ವೇಷವು ವ್ಯವಸ್ಥಿತವು. ಇದು ಭಗವಂತ ಕೊಟ್ಟ ಉತ್ತರ. ಪ್ರತಿಯೊಂದು ಇಂದ್ರಿಯದಲ್ಲೂ ಕೂಡ ಇಂದ್ರಿಯಕ್ಕಿದು ಗಂಟು ಬಿದ್ದಿದೆ. ಪ್ರತಿಯೊಂದು ಇಂದ್ರಿಯಾಣಿ ಮನೋ ಬುದ್ಧಿ ಅಶ್ಯಾಧಿಷ್ಠಾನ ಮುಚ್ಚತೆ ಏತೈರ್ ವಿಮೋಹಯತ್ತೇಷಃ ಜ್ಞಾನಮಾವೃತ್ಯ ದೇಹಿನಂ. ಇದು ಮುಂದಿನ ಶ್ಲೋಕ. ಇಂದ್ರಿಯಾಣಿ ಮನಃ ಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ. ಕಾಮದ ವಾಸಸ್ಥಾನಗಳು ಅಂದರೆ ಇಂದ್ರಿಯಾಣಿ, ಇಂದ್ರಿಯಗಳು. ಐದು ಜ್ಞಾನೇಂದ್ರಿಯಗಳಲ್ಲಿ ಕಾಮ ವಾಸ ಮಾಡುತ್ತೆ, ಐದು ಕರ್ಮೇಂದ್ರಿಯಗಳಲ್ಲಿ ಕಾಮ ವಾಸ ಮಾಡುತ್ತೆ. ಇಂದ್ರಿಯಾಣಿ ಮನಃ, ಎಷ್ಟೋ ಸತ್ತೆ ಕ್ಯಾನ್ಸರ್ ಅದೇ ಎಂದು ಗೊತ್ತಾಗಿಬಿಡುತ್ತೆ. ಎಲ್ಲಿದೆ ಲೊಕೇಟ್ ಮಾಡಬೇಕಾಗ, ಎಲ್ಲಿದೆ ಒಂದು ಕಡೆ ಇದೆ, ಅಲ್ಲಿಗೆ ಇದೆ, ಇನ್ನೂ ಏನಾರೋ ಇದೆಯೋ, ಆರ್ಟ್ರಿ ಬ್ಲಾಕ್ ಆಗಿರುತ್ತೆ, ಎಲ್ಲೋ ಬ್ಲಾಕ್ ಆಗಿದೆ, ಹುಡುಕ್ತಾರೆ. ಇದು ಎಷ್ಟೋ ಕಡೆಗೆ ಆಗಿರ್ಬೋದು. ಅದು ಒಂದು ಕಡೆ ಬ್ಲಾಕ್ ತೆಗಿತಾರೆ, ಮತ್ತೆ ಶುರುವಾಗುತ್ತೆ, ಅವಾಗ ಇನ್ನೊಂದು ಕಡೆ ಉಳಿದೇ ಇದೆ ಅಂತ. ಅದು ಎಲ್ಲ ಕಡೆ ಏನೇನಾಗಿದೆ ಅಂತ ಹುಡುಕಿ ಒಟ್ಟಿಗೆ ತೆಗೆಯೋ ಹಾಗೆ ಎಲ್ಲೆಲ್ಲಿದೆ ಈಗ ಕಾಮ ಎಲ್ಲೆಲ್ಲಿ ಕೂತಿರುತ್ತೆ ಅಂತ ಕೇಳಿದರೆ, ಮೊದಲನೇದಾಗಿ ಇಂದ್ರಿಯಾಣಿ, ಐದು ಜ್ಞಾನೇಂದ್ರಿಯಗಳಲ್ಲಿ, ಐದು ಕರ್ಮೇಂದ್ರಿಯಗಳಲ್ಲಿ ಈ ಕಾಮನೆ ಕೂತಿರುತ್ತೆ. ಆಮೇಲೆ ಮನಃ, ಮನಸ್ಸಿನಲ್ಲಿ ಕಾಮನೆ ಇರುತ್ತೆ. ಬುದ್ಧಿ, ಬುದ್ಧಿಯಲ್ಲಿ ಇರುತ್ತೆ. ಅಸ್ಯ ಅಧಿಷ್ಠಾನ ಮುಚ್ಚತೆ. ಒಟ್ಟು 10, 11, 12 ಕಡೆ ವಾಸ ಮಾಡುತ್ತಾನೆ. 12 ಕಡೆಗೆ 10 ಇಂದ್ರಿಯಗಳು, ಒಂದು ಬುದ್ಧಿ, ಒಂದು ಮನಸ್ಸು, 12 ಕಡೆ ವಾಸ ಮಾಡ್ತಾ ಇದೆ. ಅಷ್ಟು ಕಡೆ ಅದು ಎಷ್ಟು ಇಂದ್ರಿಯಗಳು ಮೋಕ್ಷಕ್ಕೆ ಸಾಧನೆಯಾಗಬೇಕೋ ಅಷ್ಟು ಕಡೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಈಗ. ಅದಕ್ಕೆ ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೆ ರಾಗದ್ವೇಷವು ವ್ಯವಸ್ಥಿತವು. ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನದೇ ಆದ ಕಾಮನೆ ಇದೆ. ಕಣ್ಣಿಗೆ ರೂಪದ ಬಗ್ಗೆ ಓಡೋ ಜ್ಞಾನ ಇದೆ, ಕಿವಿಗೆ ಶಬ್ದದ ಬಗ್ಗೆ ಹೋಗೋ ಜ್ಞಾನ ಇದೆ. ಪ್ರತಿಯೊಂದು ಕಡೆ ತನ್ನ ಕಾಮನೆ ಇದೆ. ಆದ್ರಿಂದಾಗಿನೆ ಒಂದೆರಡು ಕಾಮನೆಯನ್ನು ಗೆದ್ದರೆ ಕಾಮನೆ ಗೆದ್ದಂತೆ ಅಲ್ಲ ಅಂತ ಹೇಳಿ ಅರ್ಜುನ. ಏತೈರ್ ವಿಮೋಹಯತಿ ಏಷಃ, ಇದು ಏತೈಹಿ ವಿಮೋಹಯತಿ ಏಷಃ, ಏಷಃ ಕಾಮಃ, ಈ ಕಾಮವು ಏತೈಹಿ ಇಂದ್ರಿಯೈಹಿ, ಇಂದ್ರಿಯಗಳ ಮೂಲಕವಾಗಿಯೇ ವಿಮೋಹಯತಿ ಮನುಷ್ಯನ ಏನು ಜ್ಞಾನಮಾವೃತ್ಯ ದೇಹಿನಂ. ದೇಹಿನಂ ವಿಮೋಹಯತಿ ಕಿಂಕೃತ್ವ ಜ್ಞಾನಂ ಆವೃತ್ಯ. ಜ್ಞಾನವನ್ನು ಮುಚ್ಚಿಬಿಟ್ಟು ಅವನನ್ನು ತುಂಬಿಡು ಹಾಕಿಬಿಡುತ್ತೆ, ಜ್ಞಾನಕ್ಕೆ ಅಡ್ಡಿ ಮಾಡಿಬಿಟ್ಟು ಅವನನ್ನು ಮೋಹಗೊಳಿಸಿಬಿಡ್ತಾ ಇದೆ. ಇದು ಭಗವಂತ ಕೊಟ್ಟಂಥ ಎಚ್ಚರಿಕೆಯ ಮಾತು. ಪ್ರತಿಯೊಂದು ಇಂದ್ರಿಯವು ಕೂಡ ತನ್ನದೇ ಆದ ರೀತಿಯಲ್ಲಿ ಹೊಂದಿರುತ್ತೆ. ಜಿಹ್ವಾಚಾಪಲ್ಯ ಅಂತ ಕೇಳ್ತೇವಲ್ಲ, ಅದೇ ದುಚ್ಚನ ಬೇಕು ಬೇಕು, ಅದು ಬೇಕು ಇದು ಬೇಕು. ಎಂಥ ಕಾಲದಲ್ಲೂ ಕೂಡ ಜಿಹ್ವಾಚಾಪಲ್ಯ ಭಯಂಕರವಾದಂಥ ರೋಗ ಅದು. ಒಂದು ಕೊನೆಗೆ ಹೇಳ್ತಾರೆ, ಅಂತ್ಯಕಾಲಕ್ಕೂ ಕಾಡುತ್ತಂತೆ ಕೊನೆ. ಅಂತ್ಯಕಾಲಕ್ಕೂ ಜಿಹ್ವಾಚಾಪಲ್ಯ, ಎಷ್ಟೋ ಜನ ಎಚ್ಚರ ತಪ್ಪಿ ಬಿದ್ದಿರ್ತಾರೆ, ಕೊನೆಗೆ ಎಚ್ಚರ ಬರುತ್ತೆ, ಏನೋ ತಡಬರಿಸ್ತಾ ಇರ್ತಾನೆ ಬಾಯಿಯೊಳಗೆ, ಏನೇನೋ ಕಷ್ಟಪಟ್ಟು ಬಾಯಿ ಬಿಡಿಸೋಕೆ ಹೋಗ್ಬಿಟ್ರೆ ಯಾವ ಜಿಲೇಬಿನೋ ಲಾಡೋನ ಕೇಳ್ತಾನಪ್ಪ. ತಿನ್ನೋ ಯೋಗ್ಯತೆ ಇಲ್ಲ, ಜೀರ್ಣ ಮಾಡಿಕೊಳ್ಳೋ ಸಂಭವ ಕೂಡ ಇಲ್ಲ, ಇಷ್ಟಾದರೂ ಯಾವುದೋ ನೆನೆಸ್ಕೊಂಡ್ಬಿಟ್ಟಿರ್ತಾನಪ್ಪ. ಅದು ತಿನ್ನೋ ಅಪೇಕ್ಷೆ, ಚಿಕ್ಕ ಮಕ್ಕಳಿಗೆ ಒಂದು ಆಸೆ, ನನಗೆ ಬೇಕು ಅಂತ ತಿನ್ನೋ ಶಕ್ತಿ ಇಲ್ಲ, ಇಡೀ ಮಾಡಿದ ಮೈಸೂರು ಪಾಕಲ್ಲ ಹಾಕೊಂತ ಕೇಳುತ್ತೆ ಪಾಪ, ಒಂದು ತಿನ್ನೋತಿ ಬಿಟ್ಟು ಓಡೋಗ್ಬಿಡುತ್ತೆ ಆ ಕಡೆ ಅಂತ. ಅಲ್ಲೂ ಆಸೆ, ಇಲ್ಲೂ ಆಸೆ, ಮತ್ತೆ ಇಲ್ಲಿ ತಿಳಿಯದೇ ಇದ್ದ ಆಸೆ, ತಿಳಿದು ಬಂದ ಆಸೆ, ಇದು ಡಿಫರೆನ್ಸ್ ಇರ್ಬೋದು. ಆ ವಯಸ್ಸಿನಲ್ಲೂ ಆಸೆ ಕಾಡುತ್ತವನನ್ನು, ಜಿಹ್ವಾ ಚಾಪಲ್ಯ ಹೋಗಲೇಪ ಅಂತ ಕೊಟ್ಟರೆ ಅದೆಲ್ಲ ಚಾಪಲ್ಯಕ್ಕೂ ಮೂಲವಾಗುತ್ತೆ ಅಂತೇಳಿ, ರೂಟ್ ಕಾಸ್ ಇದ್ದಾಗ ಜಿಹ್ವಾ ಚಾಪಲ್ಯ ಒಂದು ಬಂತು, ಒಂದಕ್ಕೊಂದು ಎಲ್ಲ ಶುರುವಾಗುತ್ತೆ. ಅದಕ್ಕೆ ಜಿಹ್ವೆ ಒಂದನ್ನು ಯಾವನು ಗೆಲ್ತಾನಲ್ಲ, ಉಳಿದಿಂದ್ರೆ ಎಲ್ಲ ಗೆದ್ದಾಗಲೆಕ್ಕವು. ಜಿತಂ ಸರ್ವಂ ಜಿತೇ ರಸೆ, ಯಾವನು ರಸನೇಂದ್ರಿಯವನ್ನು ಗೆಲ್ತಾನೆ ಅವನು ಸರ್ವೇಂದ್ರಿಯವನ್ನು ಗೆದ್ದಾಗಲೆಕ್ಕ. ಎಲ್ಲ ಗೆದ್ದ ರಸನೇಂದ್ರಿಯ ಒಂದು ಗೆಲ್ದೆ ಹೋಗಿಬಿಟ್ರೆ ಯಾವುದನ್ನು ಗೆಲ್ದ ಇದ್ದ ಲೆಕ್ಕ ಅಂತ ಕರೀತ. ಎಲ್ಲ ಹೋಗಿದ್ದಾರೆ, ಜಿಹ್ವಾ ಚಾಪಲ್ಯ ಒಂದು ಉಳ್ಕೊಂಡಿದೆ ಅಂತ ಕೇಳಿದರೆ ಎಲ್ಲ ಹೋಗಿದೆ, ಕ್ಯಾನ್ಸರ್ ಮಾತ್ರ ಉಳ್ಕೊಂಡಿದೆ ಅಂತ ಕೇಳಿದರೆ ಅದಾಗಿ ನೆಗಡಿ ಕೆಮ್ಮು ಹೋಗಿಬಿಡ್ತು, ಅದು ಉಳ್ಕೊಳ್ತದೆ ಅವರಿದ್ದರೆ ವಾಸಿತ್ತು ಪಾಪ, ಇದು ಹೋಗಬೇಕಾಗಿತ್ತು ನ್ಯಾಯವಾಗಿ. ಇದು ಅತ್ಯಂತ ಭಯಂಕರವಾದ ರೋಗ ಅದು. ಜಿಹ್ವಾ ಚಾಪಲ್ಯ ಅಂದರೆ ಇಡಿ ಎಂಬುದು ಒಂದು ಮನುಷ್ಯನನ್ನು ಹಾಳು ಮಾಡ್ತಕ್ಕ ಜಿಹ್ವಾ ಚಾಪಲ್ಯ. ಇವತ್ತು ಕಲಿಯುಗದೊಳಗೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚು ಅವಕಾಶ ಇರೋದು ತಿನ್ನೋದಕ್ಕೆ. ಎಲ್ಲಿ ಬೇಕಾದ್ರೂ ಹೋಗಿ ರೆಡಿ 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 ರೆಡಿ, ಮಿಲ್ಸಿ ರೆಡಿ ಮಿಲ್ಸಿ ರೆಡಿ, ಉದ್ದು ಕವೇ ಅಯ್ಯ ಮಾಡ್ಸ ರೆಡಿ ಅಂತ ಇವ್ರಿಗೆ ಹೋಗಿ ಕೂತಾಯಿ ಬಿಡ್ತಾನೆ ಹೊರತು ಬಿಡೋದೇ. ಇವತ್ತು ತಿನ್ನೋದಕ್ಕಿರೋ ಅವಕಾಶ ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ಉಂಟು ಅಷ್ಟೇ, ಮನೆಯಲ್ಲಿ ಮಾತ್ರ ಚಾನ್ಸಸ್ ಕಡಿಮೆ, ದಾರಿಯಲ್ಲಿ ಎಲ್ಲ ಕಡೆ ತಿನ್ನಬಹುದು. ಇಷ್ಟು ತಿಂದರೆ ಮನುಷ್ಯನ ಯಾವ ಬುದ್ಧಿ ನೆಟ್ಟಿಗಿರುತ್ತೆ ಅಂತ ಹೇಳಿದ್ದೆ. ಮೊದಲು ಸಿಕ್ಕಾಬಟ್ಟೆ ತಿನ್ನೋದು ಮೊದಲು ತಪ್ಪು, ಸಿಕ್ಕಲೆಂದು ತಿನ್ನಲೇಬಾರದು, ಸಿಕ್ಕಾಲಕ್ಕಂತೂ ತಿನ್ನಲೇಬಾರದು. ಮತ್ತೆ ಊಟಕ್ಕೊಂದು ತನ್ನದೇ ಆದ ಕಾಲ ಇದೆ. ಯಾವ ಮಧ್ಯೆ ನಭೋಕ್ತವ್ಯಂ ಯಾಮಯುಗ್ಮಂ ನಲಂಘಯೇತ್, ಮತ್ತೆ ಶಾಸ್ತ್ರದ ಮಧ್ಯೆ ಎಲ್ಲದಕ್ಕೆ ಹೆಲ್ಪ್ ಮಾಡುತ್ತೆ. ಆಧುನಿಕ ಯಾರು ಹೇಳೋದೇ ಇಲ್ಲ ಅದನ್ನು. ಒಂದು ಯಾಮದ ಮಧ್ಯೆ ಮತ್ತೆ ತಿನ್ನಬೇಡಿ ಅಂತ ಹೇಳುತ್ತಾರೆ, ಈ ತಿಂದಿರ್ತಾನೆ. ಒಂದು ಯಾವ ಆವದಕ್ಕಿಂತ ಮತ್ತೆ ತಿನ್ನಬೇಡಿ, ಯಾಮ ಅಂದರೆ ಮೂರು ತಾಸು ಅಂತ, ಮೂರು ತಾಸಿನ ಮಧ್ಯೆ ಮತ್ತೆ ತಿನ್ನಬೇಡಿ. ಹಾಗಲ್ಲ, ಏಕದ ಊಟ ಆಯಿತೋ ತಾಂಬೂಲ, ತಾಂಬೂಲ ಆಯಿತೋ ಮತ್ತೆ ಕಾಫಿ, ಒಂದು ಜಂಪ್ ತೆಗಿತಾನೆ, ಮತ್ತೆ ತಿನ್ನೋದು ಮತ್ತೆ ಇದು ಮಾಡೋದು. ಕಾಫಿ ಕುಡಿದಿರ್ತಾನೆ, ಯಾರು ಮತ್ತೆ ಕೊಡು, ಮತ್ತೆ ಕುಡಿತಾನೆ, ಕುಡಿದನ ಆಯಿತು ಅಂತಾನೆ, ಮೊದಲಾಯ್ತು ಅವ್ನು, ಮೊದಲಾಗಿತ್ತು ಅಂಬೋದಿಲ್ಲ, ಕುಡಿದನ ಆಗಿತ್ತು ಅಂತಾನೆ. ಇನ್ನೊಬ್ಬ ಮತ್ತೆ ಕಂಪ್ನಿ, ಏನು ಕಂಪ್ನಿನೂ ಅವನು ಅರ್ಥನೇ ಆಗೋದಿಲ್ಲ ಅವನು. ಕಂಪ್ನಿ ಕುಡಿಯೋದೊಂದು ಅರ್ಥ, ಹಸಿ ಆದರೆ ತಿಂತಾರೆ. ಕಂಪ್ನಿ ತಿಂದರೆ ಗತಿಯೇನಾಗಬೇಕು ಬಳಸೋದ ರೀತಿ, ಪೆಟ್ರೋಲ್ ಬಂಕ್ ನೋಡಿದಾಗೆಲ್ಲ ಪೆಟ್ರೋಲ್ ಹಾಕಿಸಿದ್ರೆ ವಾಹನ ಗತಿಯೇನಾಗಬೇಕು. ಈ ಮಧ್ಯೆ ಪೆಟ್ರೋಲ್ ಬಂಕ್ ನೋಡಿದೆ ಪೆಟ್ರೋಲ್ ಹಾಕ್ಸೋದು ಕೇಳ್ತಾನೆ, ನೋಡ್ತಾನೆ ಎಷ್ಟಿದೆ ನೋಡ್ತಾನೆ ಹಾಕಿಸ್ತಾನೆ. ವಾಹನದ ಬಗ್ಗೆ ಎಚ್ಚರಿಕೆ ತಗೋತೇವಲ್ಲ, ಹೊಟ್ಟೆ ಬಗ್ಗೆ ನೋಡೋ ಹಸಿಯಾಗಿದೆ ಇಲ್ಲ ಇಲ್ಲ, ಅವ್ನು ಕೊಟ್ಟ ಹಾಕ್ಸೋದೆ ಸಿಕ್ಕು ತಿನ್ನೋದೆ. ಎಷ್ಟು ತಮಾಷೆ ಅಂದರೆ, ಇದರಿಂದ ನಮ್ಮ ಎಲ್ಲ ರೀತಿಯಾದ ಸಾಧನೆ ಹಾಳಾಗಿ ಹೋಗಿಬಿಡುತ್ತೆ ಅಂತ ಹೇಳಿದ್ದೆ. ಬೇರೆ ಯುಗದಲ್ಲಿ ಹಾಗೆ ತಿಂತಿದ್ದಿಲ್ಲ, ಅದಕ್ಕೆ ನೂರು ವರ್ಷ ಆಯುಷ್ಯ ಅಂದ್ರೆ ನೂರು ವರ್ಷ ಆಯುಷ್ಯನೇ, ಲಕ್ಷ ಅಂದ್ರೆ ಲಕ್ಷ, 10,000 ಅಂದ್ರೆ 10,000. ಯಾಕೆ ತಿನ್ನೋದಕ್ಕೆ ಮಿತಿ ಇತ್ತಲ್ಲ, ಆರೋಗ್ಯ ವ್ಯವಸ್ಥಿತವಾಗಿರ್ತಿ. ಯಾವಾಗ ಅದರ ಒಂದು ನಿಯಮ ಬಿಟ್ಟೋಯ್ತೋ, ಯಾವಾಗ ಆಹಾರದ ನಿಯಮ ಬಿಟ್ಟನೋ, ಇನ್ನು ಬದುಕಿನ ನಿಯಮನೂ ಹೋಯ್ತಲ್ಲಿ. ಯಾವಾಗ ಸಿಕ್ಕರ ಅವಾಗ ಸಾವು, ಯಾವಾಗ ಸಿಕ್ಕರ ಅವಾಗ ನೀನು ತಿನ್ನೋದಾದರೆ, ಯಾವಾಗ ಸಿಕ್ಕ ನಾವ್ಯಾಗ ಬರಬಾರ್ದು ಯಮದೂತ್ರ ಬಲಕ್ಕೆ ಶುರು ಮಾಡಿದ್ರು, ಯಾವಾಗ ಸಿಕ್ಕ ನಮಗೂ 24 hours ವರ್ಕಿಂಗ್ ಅವರ್ಸ್ ನಿಮ್ಮೇಲೆ ಶುರು ಮಾಡಿದ್ರೆ ಅಷ್ಟೇ. ಅದಕ್ಕೆ ನಿಯಮ ಇದ್ದಿದ್ರೆ ಹಾಗೆಲ್ಲ ಬರಲಿಕ್ಕಾಗೋದಿಲ್ವಂತ. ಮೃತ್ಯು ಕೇಳ್ಕೊಂಡು ಬರಬೇಕಂತ, ಜ್ಞಾನಿಗಳತ್ರ ಮೃತ್ಯು ಬರೋದ್ರೆ ಪರ್ಮಿಷನ್ ತಗೊಳುತ್ತಂತ, ನಿಮ್ಮ ಹತ್ರ ಬರಬಹುದಾ ಅಂತ ಕೇಳ್ತಾರೆ. ದೊಡ್ಡವನು ಮೇ ಕಮಿನ್ ಅಂತ ಕೇಳ್ತಾರಲ್ಲ, ಜಸ್ಟ್ ಕೇಳೋದಲ್ಲ, ಮೃತ್ಯು ಯಮದೂತ್ರ ಕೇಳ್ತಾರಂತೆ, ನಾವೀಗ ಬರಬಹುದಾ ಅಂತ ಕೇಳ್ತಾರೆ. ವಾದಿರಾಜ ಸ್ವಾಮಿಗಳು ಹಾಗಾಯ್ತಂತ, ಅವರು ಕೂತಿದ್ದಾರೆ, 120 ಕಳೆದು ಬಿಟ್ಟಿದ್ದಾರೆ ಅವರು, ಸ್ವಲ್ಪ ವಯಸ್ಸಾಗಿ 120 ಪೂರ್ತಿ ಮುಗಿಸಿದ್ದಾರೆ. ಮತ್ತೆ ಮತ್ತೆ ನೆಲ ಹಿಡಿದು ಮುಗಿಸಿಲ್ಲ, ಒಂದು ದಿವಸನೂ ಮಲಗಿದವರೇ ಅಲ್ಲ ಅವರು, ಅಷ್ಟು ಆಕ್ಟಿವ್ ಅವರು. ಅವ್ರ ಕಥೆ ಬಹಳ ಅಪೂರ್ವವಾದಂಥದ್ದು, ಬಹಳ ದೊಡ್ಡ ಚೇತನ ಅವರು. ಅಂಥ ಮಹಾನುಭಾವರಿಗೆ 120 ಆಗಿದೆ, ಸೋದೆಯಲ್ಲಿದ್ದಾರೆ. ತಿರುವಿಕ್ರಮದೇವರ ರಥೋತ್ಸವ ಮರುದಿವಸ ಚತುರ್ದಶಿ ಬಂದಿದ್ದಾರೆ. ಇಂದ್ರದೇವರ ದೂತರು ಬಂದು, ಯಮದೂತರಲ್ಲ ಇಂದ್ರದೇವರ ದೂತರು ಬಂದರಂತ ಅವನು ಕರ್ಕೊಂಡು ಹೋಗೋದಕ್ಕೋಸ್ಕರ. ಮತ್ತು ಸಾಮಾನ್ಯ ಕಾರಣ ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾನೆ, VAP ಹಿಡಿಬೇಕಾದ್ರೆ DGP ಅಂಥವ್ರು ಬರ್ತಾರೆ, IGPಗಳು ಅಂತವ್ರು, ಸಣ್ಣ ಪುಟ್ಟರಲ್ಲಿ ಬರೋಕ್ಕಾಗೋದಿಲ್ಲ ಅವರಿಗೆಲ್ಲ ಕೂಡ. ದೊಡ್ಡ ಮಹಾನ ಇಂದ್ರದೇವರ ದೂತರು ಬಂದರಂತೆ ಸ್ವಾಮಿ ಅಂತ ಕೇಳ್ತಾರೆ. ಏನು ಅಂತ ಕೇಳಿದ್ರೆ, ನಿಮ್ಮ ಆಯುಷ್ಯ, ಭೂಲೋಕದ ಆಯುಷ್ಯ ಮುಗಿದು ಹೋಗಿದೆ, ಇಂದ್ರದೇವರು ಹೇಳಿ ಕಳಿಸಿದ್ದಾರೆ, ನೀವು ಇಂದ್ರಲೋಕಕ್ಕೆ ಬರಬೇಕು ತಾವೀಗ, ಅದಕ್ಕೆ ಕೇರಳಕ್ಕೆ ಬಂದಿದ್ದೇವೆ, ನಾವು ಬರಬಹುದಾ ಅಂತ ಕೇಳಿದರೆ ಸಾಧ್ಯ ಇಲ್ಲ ಅಂತ ಹೇಳಿ, ಸಾಧ್ಯ ಇಲ್ಲ, ಈಗ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿಬಿಟ್ರು. ಯಾಕೆ ಅಂತ ಕೇಳ್ತಾರೆ, ಯಮಿ ಬರನೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣವ ತೊರೆದೇ ವಾದಿರಾಜ, ಗುರು ವಾದಿರಾಜ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ. ಏನು ಸಾಮರ್ಥ್ಯ ನಿಮ್ಮದು ನೋಡು, ಯಾಕೆ ಬರೋದಿಲ್ಲ ಗೊತ್ತಾ? ನಾಳೆ ನಮ್ಮ ತ್ರಿವಿಕ್ರಮದೇವರ ರಥೋತ್ಸವ ಹುಣ್ಣಿಮೆ, ಇವತ್ತಿಗೂ ಅಷ್ಟೇ ಫಾಲ್ಗುಣ ಮಾಸದ ಹುಣ್ಣಿಮೆ ತ್ರಿವಿಕ್ರಮ ರಥೋತ್ಸವ ಸೌದೆಯಲ್ಲಿ ನಡೆಯುತ್ತೆ. ಪ್ರತಿಷ್ಠಾಪನೆ ಮಾಡಿದ್ದೆ ವಾದಿರಾಜ ಸ್ವಾಮಿಗಳು, ನಮ್ಮ ದೇವರ ಆರಾಧನೆ ಉತ್ಸವ ಇಟ್ಕೊಂಡಿದ್ದೇನೆ, ಬಿಟ್ಟು ಹಾಗೆ ಬರ್ತೇನೆ, ನಾವೀಗ ಬರೋದಿಲ್ಲ, ಅದು ಮುಗಿದ ಮೇಲೆ ಬರ್ತೇವೆ, ಅಲ್ಲಿವರಿಗೆ ಕಾಯ್ತಾ ಇರಬೇಕಾರೆ ಅಂತ ಹೇಳಿ. ಅಲ್ಲಿವರಿಗೆ ಕಾಯ್ತಾ ಇರಿ, ಎಂಥ ಆಶ್ಚರ್ಯ, ನಿಜವಾಗಲೂ ಹಾಗೆ ಕಾಯ್ತಾ ಕೂತ್ರಂತವು. ಮುಗಿಸಿದ ಮೇಲೆ ನಿಧಾನವಾಗಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಆಮೇಲೆ ಹೊರಡ್ತಾರೆ, ಈಗ ಬರ್ತೇವೆ ಅಂತೇಳಿ. ಈ ಮಾತನ್ನು ಯೋಚನೆ ಮಾಡಿದರೆ ತೃತೀಯ ದಿವಸ ಅವರು ಒಬ್ಬರು ಅದು ಹೊರಟಿದ್ದೇನು, ಸಶರೀರ ಬೃಂದಾವನ ಪ್ರವೇಶ ರಾಘವೇಂದ್ರ ಸ್ವಾಮಿಗಳಿಗಿಂತ ಮುಂಚಿತವಾಗಿ 16,600 ಸಸರೀರ ಬೃಂದಾವನ ಪ್ರವೇಶ ಮಾಡಿದ ದಾಖಲೆ ವಾದಿರಾಜ ಸ್ವಾಮಿಗಳು, ಅದನ್ನು ರಿಪೀಟ್ ಮಾಡಿದ ದಾಖಲೆ ರಾಘವೇಂದ್ರ ಸ್ವಾಮಿಗಳು. ಇಂಥ ಮಹಾನುಭಾವರ ಕಥೆ ಕೇಳಿದಾಗ ಸಾವು ಅಂದರೆ ಯಾವುದೇ ಹೆದರಿಗೆ ನಾವು ನಡುಗ್ತೇವೆ, ಸಾವು ಅವರಿಗೆ ನಡುಗ್ತಾ ಇತ್ತು ಅಂತ ಹೇಳಿದ್ದೆ. ಸಾವು ಅವರಿಗೆ ನಡುಗ್ತಾ ಇತ್ತಂತೆ, ಇಂಥ ದೊಡ್ಡವರ ಹತ್ರ ನಾವು ಹೇಗೆ ಹೋಗಬೇಕು ಅಂತ ಗಾಬರಿ ಆಗ್ತಿದ್ರು. ಇದು ಯಾತಕ್ಕೆ ಅಂಥ ನಿಯಮಬದ್ಧವಾದ ಜೀವನ? ಹುಟ್ಟುತ್ತಿರಲಿಕ್ಕೆ ಅವರು ಹಾಲು ಕುಡಿದಿದ್ದು ಯಾವುದು ಗೊತ್ತಾ? ಅವರ ಮಠದ ದೇವರು ಭೂವರಾಹ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಅವರು ಬಾಯಲ್ಲಿ ಹಾಕಿದರೆ ಹುಟ್ಟುತ್ತಿರಲಿಕ್ಕೆ. ಅದರ ಪರಿಣಾಮ 120 ವರ್ಷಗಳ ಆಯುಷ್ಯ, ಅತ್ಯಂತ ಆರೋಗ್ಯಪೂರ್ಣವಾದಂಥ ಆಯುಷ್ಯ. ಜೊತೆಗೆ ಲೋಕಕ್ಕೆ ವಿಶ್ವಾಶ್ಚರ್ಯಕರವಾದ ರೀತಿಯಲ್ಲಿ ವೃಂದಾವನ ಪ್ರವೇಶ. ನಮ್ಗೆ ಈಗ ಅರ್ಥ ಆಗುತ್ತೆ, ನಮ್ಗೆ ಹೋಗ್ತಿರ್ಲಿಕ್ಕೆ ಹೋಟ್ಲಲ್ಲಿ ಬಾಯಲ್ಲಿ ಹಾಕಿಬಿಟ್ರೆ ಹೋಟ್ಲಕ್ಕೆ ಕಾಫಿ ಹಾಕಿದ್ವಿ, ಏನು ಹೇಗೆ ಬದುಕ್ತಾನೆ ಯೋಚನೆ ಮಾಡಿ ಅವನು. ಇಂಥ ಕಥೆ ಯಾತಕ್ಕೆ ಕೇಳ್ತೇವೆ ಅಂದರೆ ನಾವು ಇನ್ನಾದರೂ ಕೂಡ ಸ್ವಲ್ಪ ಬದಲಾವಣೆ ಆಗಬೇಕಲ್ಲ, ಇನ್ನಾದರೂ ಬದಲಾವಣೆ ಆಗಬಹುದಲ್ಲ. ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಇದು ನಮ್ಮದೇ ದೇಹದ ಆರೋಗ್ಯದ ಪ್ರಶ್ನೆ, ಯಾರದೋ ದೇಹದಲ್ಲ, ನಮ್ಮದೇ ದೇಹದ ಆರೋಗ್ಯದ ಪ್ರಶ್ನೆ, ನಮ್ಮ ಮಕ್ಕಳ ದೇಹದ ಆರೋಗ್ಯದ ಪ್ರಶ್ನೆ, ನಮ್ಮ ಬಂಧುಗಳ ದೇಹದ ಆರೋಗ್ಯದ ಪ್ರಶ್ನೆ ಅಂದ ಮೇಲೆ ಇದಕ್ಕೆ ಟಾಪ್ ಪ್ರಯಾರಿಟಿ ಕೊಡಬೇಕ್ರಿ. ಒಂದು 1000 ಕಾರಣ ಕೊಟ್ಟರು ಜನ ಇಲ್ಲಬಾರಯ್ಯ ಅಂತ ಹೇಳ್ತಾರೆ. ಹೆಲ್ತ್ ಸರಿ ಇಲ್ಲ ಅಂದರೆ ಹಾಂ ರೆಸ್ಟ್ ತಗೋ ಹಾಗಿದ್ರೆ ಅಂತ ಹೇಳಿ. ಹಾಗೆ ಹೆಲ್ತ್ಗೆ ಅಷ್ಟು ಬೆಲೆ ಇದೆ ಇವತ್ತಿನ ದಿವಸ ಅಂತ ಆರೋಗ್ಯವನ್ನು ಕಳ್ಕೊಳ್ಳೋದಾದರೆ ಏನು ತಿಂದೇನು ಉಪಯೋಗ ಅದಕ್ಕೆ ಹೇಳ್ತಾರೆ. ಎಂದು ಕೂಡ ನಿಯಮಬದ್ಧವಾದ ಜೀವನ ಬೇಕು. ದುಷ್ಪೂರೇನ ಅನನೇನಚ ಜಿಹ್ವಾಚಾಪಲ್ಯ ಹಾಗೆ ನಮ್ಮನ್ನು ಕಾಡತ್ತೆ. ಕಣ್ಣಿಗೊಂದು ರೋಗ ಎಲ್ಲದಕ್ಕೂ ಕೂಡ ಪ್ರಹ್ಲಾದರಾದ ಹೇಳ್ತಾರೆ, ಬಹ್ಯಹ ಸಪತ್ನ ಇವ ಗೇಹಪತಿಂ ಲುನಂತಿ. ಒಬ್ಬ ಜೀವನಿಗೆ ಇಬ್ಬರು ಹೆಂಡಿ ಇದ್ರೇ ಅವನ ಜೀವನ ಭಾರಿ ಕಷ್ಟ ಆಗುತ್ತೆ. ಶ್ರೀ ಪುರಂದರದಾಸರಂತವ್ರು ಹೇಳ್ತಾರೆ, ಇಬ್ಬರು ಹೆಂಡಿರ ಸುಖವ ಇಂದು ಕಂಡೆ ಅಂತ ಅವರದೇ ಒಂದು ಮಾತು ಉಂಟು. ಪ್ರಹ್ಲಾದ ಹೇಳ್ತಾನೆ, ಒಬ್ಬ ಜೀವನಿಗೆ ಇಬ್ಬರು ಹೆಂಡರಿಲ್ಲ, 12 ಜನ ಹೆಂಡರಿದ್ದಾರೆ ಅಂತ ಹೇಳ್ತಾರೆ. 12 ಜನ ಇದ್ದಾರೆ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಬುದ್ಧಿ, ಮನಸ್ಸು. ಭಾಗವತದ ಮಾತಿಗೂ ಗೀತೆಯ ಮಾತಿಗೂ ಸಂವಾದ ಇದು ಒಂದು. 12 ಜನ ಹೆಂಡರಿದ್ದಾರೆ, ಏನಾಗುತ್ತೀಗ? ಒಬ್ಬೊಬ್ಬರು ಕೂಡ ತಮ್ಮದೇ ಆದ ಆಸೆ ಆಕಾಂಕ್ಷೆಗಳು. ಇವನ ಗತಿ ಏನಾಗಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ಬರ ಆಸೆಯನ್ನು ಪೂರೈಸೋದೇ ಕಷ್ಟ ಇವನಿಗೆ. ಬಹ್ಯ ಸಪತ್ನೈವ ಗೇಹಪತಿ ಮುಳ್ಳು ನಂತಿ. ಅವರೆಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಅದು 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 ಬೇರೆ. ಜೊತೆ 12 ಜನ ಇರೋದು ದೊಡ್ಡದಲ್ಲ, ಒಬ್ಬರಿಗಿಂತ ಒಬ್ಬರು ವಿರೋಧಿಗಳು, ಪರಸ್ಪರ ಮಾತ್ಸರ್ಯ. ಆ ಇಂದ್ರಿಯ ನೋಡಬೇಕು, ಕೇಳೋದಕ್ಕೆ ಆಗಬೇಡ ಅಂತ ಹೇಳುತ್ತೆ, ಕೇಳೋ ತಿನ್ನೋದೇ ಆಗಬೇಡ ಅಂತ ಕೇಳುತ್ತೆ. ಈ ಥರ ಹೊಂದಾಣಿಕೆ ಮಾಡೋಕ್ಕೆ ಹೊರಟ ಗತಿ ಏನಾಗಬೇಕು? ಇದು ಪ್ರಹ್ಲಾದರ ಅನುಭವ. ಅದರ ಭಗವಂತ ಹೇಳ್ತಾನೆ, ಒಂದು ಕಡೆಗೆ ಇಂದ್ರಿಯಾಣಿ ಮನಃ ಬುದ್ಧಿ ಅಸ್ಯ ಕಾಮಸ್ಯ ಅಧಿಷ್ಠಾನ ಮುಚ್ಚತೆ. ಆದ್ದರಿಂದ ಇದು ಏತೈರ್ ವಿಮೋಹಯತಿ ಏಷ ಜ್ಞಾನಮಾವೃತ್ಯ ದೇಹಿನಂ. ದೇಹಿಯ ಜ್ಞಾನವನ್ನು ಮುಚ್ಚಿಬಿಡುತ್ತೆ. ತುಂಬ ಜನ ಗೊತ್ತಿಲ್ಲದೆ ತಿನ್ನೋರಲ್ಲ, ನಮಗೆ ಗೊತ್ತಿರಿ ಅಂತಲೇ ತಿಂತಾರಪ್ಪ. ಗೊತ್ತು ನಮಗೆ, ಬಿಡ್ಲಕ್ಕಾಗೋದಿಲ್ಲ, ಬಿಡ್ಲಕ್ಕಾಗೋದಿಲ್ಲ ಅಂದರೆ ಎಷ್ಟು ದೌರ್ಬಲ್ಯ ಇದೆ ಯೋಚನೆ ಮಾಡಿ. ತಮ್ಮದೇ ಆರೋಗ್ಯದ ಬಗ್ಗೆ ಆಸೆಗಿಂತ ತಿನ್ನುವ ಆಸೆ ದೊಡ್ಡದಾಗೋದಾದರೆ ಎಂಥ ದೌರ್ಬಲ್ಯ. ವಿಮೋಹಯತಿ ಅಂತ ಅದಕ್ಕೆ ಕರೆದೆ. ವಿಶೇಷೇಣ ಮೋಹಯತಿ, ಬರೀ ಮೋಹಯತಿ ಅಲ್ಲ, ವಿಶೇಷೇಣ ಮೋಹಯತಿ. ಸರಿ, ಕೃಷ್ಣ ಮುಂದೇನು ಮಾಡಬೇಕಾಗಿದ್ದರೆ, ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತ ಋಷಭ ಪಾಪಾನಂ ಪ್ರಜಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಮುಂದಿನ ಶ್ಲೋಕ, ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತ ಋಷಭ ಪಾಪಾನಂ ಪ್ರಜಾಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್, ಆದ್ದರಿಂದ ಇಷ್ಟೆಲ್ಲ ಕೇಳಿ ಆಯ್ತಲ್ಲ ಅರ್ಜುನ, ಕಾಮ ಅಂದರೆ ಏನು, ಅದು ಎಂಥ ದೊಡ್ಡ ಶತ್ರು, ಹೇಗೆ ಆವರಣೆ ಮಾಡುತ್ತೆ, ಎಲ್ಲೆಲ್ಲಿರುತ್ತೆ, ಹೇಗೆ ಮೋಹಗೊಳಿಸುತ್ತೆ ಎಲ್ಲ ಕೇಳಿ ಆಯ್ತಲ್ಲ. ತಸ್ಮಾತ್, ಆದ್ದರಿಂದ ತ್ವಮ್ಮ ನೀನು ಆದವು ಮೊದಲಿಗೆ ಇಂದ್ರಿಯಾಣಿ ನಿಯಮ್ಯ, ಇಂದ್ರಿಯಗಳನ್ನು ಹತೋಟಿ ತಂದುಕೊಡ್ಬೇಕು. ಇಂದ್ರಿಯಗಳನ್ನು ಹತೋಟಿ ತಂದುಕೊಡ್ಬೇಕು. ಯಾರು ಅಡ್ಡ ಬಂದ ಅಂತ ಹೇಳಿಬಿಟ್ರೆ ನಾವೇನು ಮಾಡಬೇಕು? ಮೊದಲಿಗೆ ವಾಹನ ನಿಲ್ಲಿಸಬೇಕಾಗ, ಫಸ್ಟ್ ಕಂಟ್ರೋಲ್ ಮಾಡಬೇಕಾದ, ಬ್ರೇಕ್ ಹಾಕಿ ನಿಲ್ಲಿಸಬೇಕಾದ. ಆ ರೀತಿ ವಿಷಯ ಸುಖಗಳತ್ತ ಹೋಗತಕ್ಕಂತಹ ನಮ್ಮ ಇಂದ್ರಿಯಗಳನ್ನು, ಇಂದ್ರಿಯ ಕುದುರೆಗಳನ್ನು ನಿಯಮ್ಯ ಹತೋಟಿ ತಂದ್ಕೋಬೇಕು ಫಸ್ಟ್. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತ ಋಷಭ. ಇಂದ್ರಿಯ ನಿಗ್ರಹ ಅನ್ನೋದು ಕಾಮವನ್ನು ಗೆಲ್ಲದ ಮೊದಲ ಹೆಜ್ಜೆ, ಕಾಮಜಯದ ಮೊದಲ ಹೆಜ್ಜೆ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಉಪನಿಷತ್ತು ಅದೇ ಮಾತನ್ನು ಹೇಳಿದೆ, ಕಠೋಪನಿಷತ್ತು ವಿಸ್ತಾರವಾಗಿ ಮಾತನ್ನು ಹೇಳ್ತಾ ಇದೆ, ಆ ಮಾತನ್ನು ಸಾಧಿಸಲೇಬೇಕು. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತ ಋಷಭ ಮುಂದೆ ಹೇಳ್ತಾರೆ. ಹಾಗಿದ್ದರೆ ಮುಂದೇನು ಮಾಡಬೇಕು? ಪಾಪಾನಂ ಪ್ರಜಹಿ ಹೇನಂ, ಈ ಪಾಪಿಯನ್ನು ಕೊಂದು ಹಾಕಿಬಿಡು. ಯಾವ ಪಾಪಿ? ಕಾಮ. ಈ ಕಾಮ ಎಂಬ ಪಾಪಿಯನ್ನು, ಶತ್ರುವನ್ನು ಕೊಂದು ಹಾಕಿಬಿಡು. ಪಾಪಾನಂ ಪ್ರಜಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನನಾಶನಂ ವಿಜ್ಞಾನ ನಾಶನಂ. ಜ್ಞಾನನಾಶನ ಅಂದರೆ ಪುಸ್ತಕ ಓದಿ ಬಂದ ಜ್ಞಾನವೆಲ್ಲ ಜ್ಞಾನ, ಅದನ್ನು ರಿಯಲೈಸ್ ಮಾಡಿಕೊಂಡು ಬಂದ ಅಪರೋಕ್ಷ ಜ್ಞಾನ ವಿಜ್ಞಾನ. ಅದು ಮುಂದೆ 7ನೇ ಅಧ್ಯಾಯದಲ್ಲಿ ಅದಕ್ಕೆ ವಿಸ್ತಾರವಾಗಿ, ಇಡೀ ಅಧ್ಯಾಯ ಪೂರ್ತಿ 7ನೇದಲ್ಲ ಆ ಎರಡರ ವಿವರಣೆಗೆ ಹೊರಟಿರೋ. ಜ್ಞಾನಂ ವಿಜ್ಞಾನ ಸಹಿತಂ ಅಂತಲೇ ಭಗವಂತ ಹೇಳೋ. ಆ ದೃಷ್ಟಿಯೊಳಗೆ ಜ್ಞಾನ ವಿಜ್ಞಾನ ನಾಶನಂ, ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡತಕ್ಕಂಥ ದೊಡ್ಡ ಶತ್ರು ಮಹಾಪಾಪಿ ಈ ಕಾಮ. ಇದನ್ನು ಜಹಿ ಕೊಂದು ಹಾಕಿಬಿಡೋದನ್ನು ಬಿಡು, ಕೊಂದು ಬಿಡು, ಇದು ನಾಶ ಮಾಡಿಬಿಡು. ಅದನ್ನೇ ವಾದಿರಾಜ ಸ್ವಾಮಿಗಳ ಮಾತು, ಬೇರೆ ಜ್ಞಾನಿಗಳ ಮಾತೆಲ್ಲ ಕೇಳಬೇಕಾದ್ರೆ, ಕಾಮವನ್ನು ಗೆಲ್ಲಬೇಕು, ಬಿಡಬೇಕು, ತ್ಯಾಗ ಮಾಡಬೇಕು, ಒಂದು ಓಡಿಸ್ಬೇಕು, ನಾಶ ಮಾಡಿಬಿಡಬೇಕು, ಮನಸ್ಸಿನಿಂದ ಹೊರಗೆ ಹಾಕಬೇಕು, ಅವನು ಕೊಂದು ಹಾಕಿಬಿಡಬೇಕು. ಪಾಪಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನ ವಿಜ್ಞಾನಗಳಿಗೆ ನಾಶ ಉಂಟು ಮಾಡತಕ್ಕಂಥ ಕಾಮವನ್ನು, ಇಂದ್ರಿಯ ಬದಲಾದವುಗಳಲ್ಲಿ ವಾಸ ಮಾಡತಕ್ಕಂಥ ಕಾಮವನ್ನು ನೀನು ಇಂದ್ರಿಯ ನಿಗ್ರಹವನ್ನು ಮಾಡಿ ಕೊಂದು ಹಾಕಿಬಿಡು. ಆಗೊಂದು ಪ್ರಶ್ನೆ ಬಂತು, ಇಷ್ಟು ಸುಲಭವಾಗಿ ನಾವು ಇಂದ್ರಿಯಗಳ ನಿಗ್ರಹ ಮಾಡಿ ಕೊಲ್ಲೋದಾಗಿದ್ದರೆ ಎಲ್ಲರೂ ಕೊಂದು ಹಾಕ್ತಾ ಇದ್ದೆ, ಯಾರು ಬೇಕಾದ್ರೆ ಕೊಂದು ಹಾಕಿಬಿಡ್ತೀವಿ. ಹಾಗಿದ್ರೆ ಏನು ಮಾಡಿಕೊಳ್ಳಬೇಕು ಅಂತ ಮುಂದಿನ ಪ್ರಶ್ನೆ. ಏನು ಮಾಡಿಕೊಳ್ಳಬೇಕು ಈಗ? ಅದಕ್ಕೆ ಒಂದು ಸೂಚನೆ ಇದೆ. ಆದವು ಅನ್ನೋ ಪದ ಇದೆ. ಆದವು ಶಬ್ದ ಬಹಳ ವಿಚಿತ್ರವಾದ ಪದ. ಅದು ಒಂದು ಶಬ್ದಕ್ಕೆ ಆದಿ ಆದಿ ಅಂತ ಕೇಳಿದರೆ ನೀನು ಮೊದಲಿಗೆ ಅಂತ ಅರ್ಥ. ಮೊದಲಿಗೆ ಇಂದ್ರಿಯ ನಿಗ್ರಹವನ್ನು ಮಾಡಿಬಿಡು, ಈ ಕಾಮವನ್ನು ಕೊಂದುಬಿಡು ಅಂತ ಹೇಳಿದ್ದಾನೆ. ಇಲ್ಲಿ ಆದವು ಶಬ್ದ ಬರೀ ಮೊದಲಿಗೆ ಅಂತ ಅಷ್ಟ ಹೇಳಿದ್ರೆ ನಮಗೆ ಮೊದಲಿಗೆ ಅದೇ ತಾನೇ ಸಮಸ್ಯೆ ಇರೋದು ನಮ್ದು. ಈಗ ಮೊದಲು ಡ್ರೈವಿಂಗ್ ಕಲಿ, ಆಮೇಲೆ ಕಾರ್ ಬಿಡೋದು, ನಾವು ಕಲಿಯೋದು ಹೇಗೆ? ಮೊದಲಿಗೆ ಅದೇ ಸಮಸ್ಯೆ ತಾನೇ. ಮೊದಲು ಹೇಗೆ ಕಲಿಬೇಕೀಗ? ಉತ್ತರ ಅಲ್ಲೇ ಇದೆ. ಆದಿ ಅನ್ನೋ ಶಬ್ದಕ್ಕೆ, ಆದಿ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾದ ಪದ ಅಲ್ಲ ಅದು. ಆದಿ ಅಂದರೆ ವಿಷ್ಣು ಸಹಸ್ರದಲ್ಲಿ ಬರುತ್ತೆ, ಸರ್ವಾದಿರಚ್ಯುತ ಅಂತ ಬರುತ್ತೆ. ಆದಿ ಅಂದರೆ ಜಗತ್ತಿನ ಮೂಲ ಕಾರಣ ಭಗವಂತ. ಆದಿದೇವಾಯ ದೇವಾನಾಂ ಪತಯೇ ಸಾದಿತಾರಯೇ. ಇದನ್ನು ದ್ವಾದಶ್ರೋತ್ರದಲ್ಲಿ ಆಚಾರ್ಯರ ಮಾತಾಡುವ ಒಂದು ಆದಿ ಅಂತ ಭಗವಂತನೇ ಹೆಸರು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ತ್ವಮಿಂದ್ರಿಯಾಣಿ ಆದೌ ನಿಯಮ್ಯ. ಭಗವಂತನಲ್ಲಿ ಮನಸ್ಸ ಇಂದ್ರಿಯಗಳನ್ನು ಯಾವಾಗ ಹಾಕಿಬಿಡ್ತೀಯೋ ವಶಕ್ಕೆ ಬಂದುಬಿಡುತ್ತೆ ಅಂತ ಇಮಿಡಿಯೇಟಾಗಿ. ಆಚಾರ್ಯರ ದ್ವಾದಶ್ರೋತ್ರದ ಮಾತು ಅದೇನೆ. ಸದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಯಾವಾಗ ದೇವರ ಪದದಲ್ಲಿ ಮನಸ್ಸನ್ನು ಹಾಕಿಬಿಡ್ತೀಯೋ ತಕ್ಷಣ ಕಾಪ ಓಡಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಜೋರಾಗಿ ಓಡ್ತಿರ್ತಾನೆ ಪಾಪ ಒಬ್ಬನು, ಟ್ರಂಕ್ ಇಟ್ಕೊಂಡು, ಸೂಟ್ ಕೇಸ್ ತಗೊಂಡು, ಬ್ರೀಫ್ ಕೇಸ್ ತಗೊಂಡು ಕಳ ಓಡ್ಕೊತ ಬರ್ತಿರ್ತಾನೆ ಆ ಹಿಂದ್ಗಡೆಯಿಂದ. ಇನ್ನು ಮುಂದೆ ಓಡ್ತಾರೆ, ಹಿಂದ್ಗಡೆಯಿಂದ ಬರ್ತಾ ಇರ್ತಾನೆ. ಹೇಗೆ ಬಾರ ಗೊತ್ತಾಗ್ತಾ ಇಲ್ಲ ಅವನಿಗೀಗ. ಆದರೆ ಅವನು ಏನು ಮಾಡ್ತಾನೆ, ಪಾಪ ಪೊಲೀಸ್ ಸ್ಟೇಷನ್ ಕಡೆ ಓಡಕ್ಕೆ ಶುರು ಮಾಡ್ತಾನೆ. ಕಷ್ಟ ಕಳ್ಳ ಸ್ಟಾಪ್ ಆಗ್ತಾರೆ ಇಮಿಡಿಯೇಟ್. ಯಾಕೆ ಹೋದ್ರೆ ಸೀದಾ ಬಾಯಿ ಬಿಡ್ತೇನೆ ಅಂತ ಗೊತ್ತವನಿಗೆ. ಇವತ್ತು ಹೇಳೋದು ಕಷ್ಟ, ಅವರೇ ಫ್ರೆಂಡ್ಸ್ ಆದರೂ ಭಾರಿ ಡೇಂಜರ್ ಇರ್ತದೆ. ಎಲ್ಲರೂ ಆಗೋ ಸಂಭವ ಇಲ್ಲ, ಕೆಲವು ಒಳ್ಳೆಯವರು ಇರ್ತಾರೆ, ಅವರು ಇನ್ನೂ ಡೇಂಜರ್ ಆಗ್ಬೋದು ಕೆಲವೊಮ್ಮೆ. ಅವೇನು ಮಾಡ್ತಾನೆ, ತಕ್ಷಣನೇ ಇವನು ವಾಪಸ್ ಓಡ್ತಾನೆ. ಯಾತಕ್ಕೆ? ನಾನು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತೇನೆ, ಹೊಡಿಸ್ಬಿಡ್ತಾರೆ. ಆ ಥರ ಯಾವಾಗ ದೇವರ ಕಡೆ ಮನಸ್ಸನ್ನು ಹಾಕ್ತಿರೋ ಕಾಮ ವಾಪಸ್ ಹೋಗಲು ಶುರುವಾಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಪುರಂದರದಾಸರು ಹೇಳಿ, ರಾಮನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ. ದೇವರ ಹತ್ರ ಹೋಗೋದಲ್ಲ, ದೇವರ ಹೆಸರು ಹೇಳಿ ಕಾಮ ಹೋಗಲು ಶುರುವಾಗುತ್ತೆ ಅಂತ ಹೇಳಿ. ದೇವರ ಹೆಸರನ್ನು ಉಚ್ಚಾರಣೆ ಮಾಡ್ತಿರಲೇ ಪೊಲೀಸ್ ಅಂತ ಕೂತಲ್ಲಿ ಆಟೈತೆ. ಓ ಪೊಲೀಸ್ ಅಂತ ಕರೆಕ್ಟಷ್ಟು ಇಮ್ಮ ಒಂದು ಸಕ್ತಿ ಇಮಿಡಿಯೇಟಾಗಿ ನೋಡ್ತಾನೆ, ಎಲ್ಲಿದ್ದಾನೆ ಪೊಲೀಸ್ ಅಂತ ಹೇಳಿದ್ರು. ಎಲ್ಲಿದ್ದಾನೆ ನೋಡ್ತಾನೆ ಅವನು, ಏನಾದರೂ ಕೂಡ ಬರೋ ಸೂಚನೆ ಕಂಡ ತಕ್ಷಣ ಓಡೋಗ್ಬಿಡ್ತಾನೆ ಆ ಕಡೆಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕಾಮ ದೇವರಿಗೆ ಹೆದರುತ್ತಾದ್ದರಿಂದ, ದೇವರಿಗೆ ಹೆದರುತ್ತಾನೆ ಕಾಮ ದೇವರಿಗೆ ಮಾತ್ರ ಹೆದರುತ್ತಾದ್ದರಿಂದ ಅಂಥ ಕಾಮವನ್ನು ಗೆಲ್ಲಬೇಕಾದರೆ ದೇವರಿಗೆ ಶರಣಾಗೋದೊಂದೇ ಮಾರ್ಗ. ದೇವರಿಗೆ ಶರಣ ಹೇಗಾಗಬೇಕು ಅಂತ ಕೇಳಿದರೆ, ಇಂದ್ರಿಯಾಣಿ ನಿಯಮ್ಯ, ಎಲ್ಲ ಇಂದ್ರಿಯಗಳನ್ನು ದೇವರ ಕಡೆ ಹರಿಸಬೇಕು ಅಂತ ಹೇಳಿದ್ದ. ಅದನ್ನು ಗೋಪಾಲದಾಸರು ದೇವರನಾಮದಲ್ಲಿ ಹೇಳುತ್ತಾರೆ. ಆವರೋಗವೋ ಎನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಹಿಡಿದು ನೋಡಯ್ಯ. ಆವರೋಗವೋ ಎನಗೆ ದೇವ ಧನ್ವಂತ್ರಿ. ಹತ್ತು ಇಂದ್ರಿಯಗಳನ್ನ ದೇವರ ಕಡೆಗೆ ಹಾಕಿಬಿಡಿ, ಸರಿಗೆ ಹೋಗುತ್ತಾಗ ಅದ್ಯಾಗ ಹಾಕಬೇಕು? ಕೈಯಿಂದ ಸಾರಿಗ್ರಾಮವನ್ನು ಹಿಡೀರಿ, ಒಂದು ಕೈ ಈ ಕಡೆ ಬಂತು. ಕಾಲಿನಿಂದ ದೇವಸ್ಥಾನಕ್ಕೆ ಹೋಗಿ ನೋಡಿ, ಕಾಲಿಗೊಂದು ಕೆಲಸ ಕೊಟ್ಟಾಗಾಯ್ತು, ಕೈಗೊಂದು ಕೆಲಸ ಕೊಟ್ಟ. ಕಣ್ಣಿನಿಂದ ದೇವರ ಮೂರ್ತಿಯನ್ನು ನೋಡಿ, ಕಿವಿಯಿಂದ ದೇವರ ಕಥೆಯನ್ನು ಕೇಳಿ. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ ರಂಗಯ್ಯನ. ಪುರಂದರದಾಸರ ದೇವರನಾಮ. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ. ಯಾವ ಕಣ್ಣು ದೇವರನ್ನು ನೋಡುತ್ತಲ್ಲ ಅದು ನಿಜವಾದ ಕಣ್ಣದು. ಯಾವ ಕಣ್ಣು ದೇವರ ಕಥೆ ಕೇಳುತ್ತಲ್ಲ ನಿಜವಾದ ಕಿವಿಯದು. ಯಾವುದು ದೇವರ ಮಹಿಮೆಯನ್ನು ಹಾಡುತ್ತಲ್ಲ ಅದೇ ವದನ ಅಂತ ಕರೆ. ನಿಜ ಅಂದರೆ ಮುಖ ಅಂದರೆ ಅದೇನೆ. ಅದನ್ನು ಹೇಳಬೇಕಾದ್ರೆ ಕಂಗಡಿ ಜಾತಕೋ ಕಾವೇರಿ ರಂಗನ ನೋಡೋದ. ಶ್ರೀಪಾದರಾದರು ಹೇಳ್ತಾರೆ, ನಾ ಕಣ್ಣು ತಗೊಂಡು ಏನು ಮಾಡಬೇಕು? ಶ್ರೀ ರಂಗನಾಥನ ನೋಡದ ಕಣ್ಣು ಇದ್ಕೊಂಡು ಏನು ಮಾಡಬೇಕು? ಅದು ನವಿಲಿನ ಕಣ್ಣು ಅಂತ ಕರೀತಾರೆ. ನವಿಲಿನ ಕಣ್ಣು ದೇವರನ್ನು ನೋಡದೆ ಹೋದ ಕಣ್ಣು ನವಿಲಿನ ಕಣ್ಣು. ನವಿಲಿನ ಕಣ್ಣು ಕಾಣೋದಿಲ್ಲ, ಸಾವಿರ ಇದ್ದಾಗ ಕಾಣುತ್ತೆ, ಒಂದು ಫಂಕ್ಷನ್ನೇ ಮಾಡೋದಿಲ್ಲ ಅವು. ಅಂದರೆ ವೇಸ್ಟ್ ಅಂತ ಇದ್ದಾಗಿರುತ್ತೆ, ಕೆಲಸಕ್ಕೆ ಬರೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ಕಣ್ಣಿನಿಂದ ದೇವರ ಮೂರ್ತಿ, ಕಿವಿಯಿಂದ ದೇವರ ಕಥೆ, ಮನಸ್ಸಿನಿಂದ ದೇವರ ಚಿಂತನೆ, ಆಮೇಲೆ ಸ್ಪರ್ಶ ದೇವರ ಹಾಕಿದ ನಿರ್ಮಾಲ್ಯಾದಿಗಳ ಸ್ಪರ್ಶನ, ಮೂಗಿನಿಂದ ಭಗವಂತ ನಿರ್ಮಾಲ್ಯಗಳ ಒಂದು ಆಗ್ರಹಣನ ಮಾಡತಕ್ಕಂಥ ಕೆಲಸ, ಪ್ರತಿಯೊಂದು ಹಾಗೇನೆ. ಇನ್ನು ಉದರಕ್ಕೆ ಭಗವಂತನ ನೈವೇದ್ಯ ನಿವೇದಿತವಾದ ಪದಾರ್ಥ ಹಾಕಿಬಿಡಿ. ತಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ನೋಡಿ, ಕೆಟ್ಟ ಆಹಾರ ತಿಂತಾನೆ ಹೊಟ್ಟೆಗೆ ಹೋಗುತ್ತೆ, ರೋಗ ಬಂದುಬಿಡುತ್ತೆ. ಔಷಧಿ ಹಾಕೋತಾನೆ ಹೊಟ್ಟೆಗೆ ಹಾಕೋತಾನೆ, ರೋಗ ವಾಸಿಯಾಗಿಬಿಡುತ್ತೆ. ಅದೇ ಹೊಟ್ಟೆಗೆ ಹೋದ ಪದಾರ್ಥ ರೋಗ ತಂತು, ಹೊಟ್ಟೆಗೆ ಹೋದ ಪದ ರೋಗ ತೆಗೆದುಬಿಡ್ತು. ರೋಗ ಯಾವುದು ತಂತು? ರೋಗಾಣು ಇದ್ದಂಥ ಆಹಾರ ಹೊಟ್ಟೆಗೆ ಹೋದ ರೋಗ ಬಂತು. ಪರಿಹಾರ ಮಾಡೋ ಶಕ್ತಿ ಇರತಕ್ಕಂಥ ಆಹಾರ ಹೊಟ್ಟೆಗೆ ಹೋದಾಗ ಅದು ಪರಿಹಾರ ಮಾಡಿಬಿಡ್ತು. ಇವತ್ತು ಭವರೋಗ ವೈದ್ಯ ಭಗವಂತನಾದ್ದರಿಂದ ಅವನಿಗೆ ನೈವೇದ್ಯ ಮಾಡಿದ ಪದಾರ್ಥ ಅಂದರೆ ಅದು ಎಲ್ಲ ವಿಧವಾದ ಕಾಮನೆಗಳನ್ನು, ದುಷ್ಟ ಕಾಮನೆಗಳನ್ನು ನಾಶ ಮಾಡುತ್ತಾದ್ದರಿಂದ ಆ ರೀತಿ ವರ್ತಿಸಿದೆ ಅಂತ. 11 ಇಂದ್ರಿಯಗಳನ್ನು ಬುದ್ಧಿಯಿಂದ ದೇವರ ವಿಚಾರ ಚಿಂತನೆ ಮಾಡಿಬಿಟ್ರೆ